ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನು ಒಡೆನಗರಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳು ನಿಮ್ಮೆಲ್ಲ ಎಲ್ಲರ ಮೇಲೂ ಇರುವುದಾಗಿ ಅಂತ ಪ್ರಾರ್ಥನೆ ಮಾಡೋದಾಗಿದ್ದೀನಿ. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಪ್ರಕಟಣೆ ಅಧ್ಯಯನ ನಾವು ಏನ್ ಮಾಡೋಣ, ಈ ಒಂದು ದಿನ ಕಂಟಿನ್ಯೂ ಮಾಡೋಣ. ಸೊ ಅದಕ್ಕೆ ನೋಡ್ಬೇಕ್ರೆ ಅನೇಕ ಒಂದು ದಿವಸಗಳ ನಂತರ ನಾವು ರೆವಲೇಷನ್ ಸ್ಟಡಿನ ನಾವು ತಿರ್ಗಾ ನಾವು ಏನ್ ಮಾಡಕ್ಕೆ ಧ್ಯಾನ ಮಾಡಕ್ಕೆ ದೇವ್ ನಮ್ಗೆ ಏನ್ ಮಾಡೋ ಅನುಗ್ರಹ ಕೊಟ್ಟಿದ್ರೆ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಈ ದಿನ ನಾವು ಸ್ಟಡಿ ಮಾಡಂತ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ರೆವಲೇಷನ್ 17 ಚಾಪ್ಟರ್. ಅದರ ಸೊ ಆಲ್ಮೋಸ್ಟ್ 16 ಚಾಪ್ಟರ್ಸ್ ಏನ್ ಮಾಡಿದ್ವಿ ನಾವು ಮುಗಿಸಿದ್ರಿ. ಇನ್ನ ಒಂದು 17th ಚಾಪ್ಟರ್ ನಾವ್ ಏನ್ ಮಾಡೋಣ, ನಾವು ಇವತ್ತು ಹೋಗೋಣ ಅಲ್ವ. ಸೊ ಅದಕ್ಕೆ ನೋಡ್ಬೇಕ್ರೆ 17 ಚಾಪ್ಟರ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು, ಅದು ನಮ್ಗೆ ಸತ್ಯವೇದಲ್ಲಿರೋಂತ ಒಂದನೇ ವಾಕ್ಯದಲ್ಲೇ ನಮ್ಗೆ ಏನ್ ಮಾಡಿದ್ದಾರೆ, ಒಂದು ಬಹು ಸ್ಪಷ್ಟವಾಗಿ ಕ್ಲೂ ಕೊಟ್ಟಿದ್ದಾರೆ. ಓದ ನೋಡಿದ್ರಿ, ಪ್ರಕಟಣೆ 17 ಅಧ್ಯಾಯ 1 ವಾಕ್ಯ. ಓದಿ ಓದಿ ರೇಷ್ಮೆ, ಅಷ್ಟು ಓದಿ.
ಏಳು ಪಾತ್ರೆಗಳನ್ನು ಹಿಡಿದಿದ್ದ 7 ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು
ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಮೊದಲನೇ ವಾಕ್ಯದಲ್ಲೇ ನಮ್ಗೇನಾಗಿದೆ ಅಂತಂದ್ರೆ, ಈ ಒಂದು ಅಧ್ಯಾಯದಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಬರ್ದಿದೆ ಅಲ್ವ. ಏನಂತ ಹೇಳ್ತಾರೆ ಅಂದ್ರೆ, ಬಾ, ಮಹಾ ಎಂತರೆ ಒಂದು ಜಾರಸ್ತ್ರೀಗೆ ಬರುವ ದಂಡನೆ ಏನ್ ಮಾಡ್ತೀನಿ ನಿಂಗೆ, ನಿನಗೆ ನೋಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನು ಜಜ್ಮೆಂಟ್, ಯಾರಿಗಪ್ಪ ಜಜ್ಮೆಂಟ್ ಅಂದ್ರೆ ದ ಜಜ್ಮೆಂಟ್ ಆಫ್ ಬ್ಯಾಬಿಲಾನ್. ಸೊ ಅದಕ್ಕೆ ಈ ಬೈಬಲ್ ನಲ್ಲಿ ಪ್ರಕಟಣೆ ಪುಸ್ತಕನ ಅನೇಕ ಪಾರ್ಟಿಷನ್ಸ್ ಗಳಿದೆ. ಅದರಲ್ಲಿ ಒಂದು ಪಾರ್ಟಿಷನ್ ಏನಪ್ಪಾ ಅಂದ್ರೆ 17-19 ಚಾಪ್ಟರ್ ಬಂದ್ಬಿಟ್ಟು, ಇದು ಯಾವ ಒಂದು ಆಧಾರದ ಮೇಲೆ ಅದು ಎಂದ್ರೆ ಡಿವಿಜನ್ ಆಗಿದೆ ಅಂತಂದ್ರೆ, ಇದರಲ್ಲಿ ಏನಪ್ಪಾ ಬರ್ತಾರೆ ಅಂದ್ರೆ ದ ಜಜ್ಮೆಂಟ್ ಆಫ್ ಬ್ಯಾಬಿಲಾನ್. ಬ್ಯಾಬಿಲಾನ್ಗೆ ದೇವರು ಯಾವ ತರ ಒಂದು ಜಜ್ಮೆಂಟ್ ಮಾಡಕ್ ಹೋಗ್ತಾರೆ, ಆ ಮಹಾಜಾರಸ್ತ್ರೀಗೆ ಯಾವ ತರ ದೇವರು ನ್ಯಾಯ ತೀರ್ಪು ಮಾಡಕ್ ಹೋಗ್ತಾರೆ ಅಂತಂದ್ಬಿಟ್ಟೆ ನಮ್ಗೆ ಏನಪ್ಪಾ ಮಾಡಿದ್ರು ಅಂತಂದ್ರೆ, ಈ ಪ್ರಕಟಣೆ 17 ಅಧ್ಯಾಯದಿಂದ 19 ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಬಹು ಸ್ಪಷ್ಟ ಕೊಟ್ಟಿದ್ರೆ. ಸರಿ, ಇದನ್ನ ಹೆಂಗ್ ಅರ್ಥ ಮಾಡ್ಕೊಡೋದು ಅಲ್ಲರ, ಏನ್ ಹೇಳ್ತಾ ಇದ್ರೆ, ಬಾ ಏನ್ರಿ, ಆ ಬಹು ಎಂದ್ರೆ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರಿಗೆ ಬರುವ ದಂಡನೆ ಏನ್ ಮಾಡ್ತೀನಿ ನಿನಗೆ ತೋರಿಸುತ್ತೇನೆ ಅಂತ ಹೇಳ್ತಾರೆ ಅಲ್ವರ. ಸರಿ, ಹಂಗಾದ್ರೆ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳೋದು ಅಲ್ವರ? ಎಂತರ ಮಹಾ ಬಹು ಎಂತರ ಬಹಳ ನೀರುಗಳ ಮೇಲೆ ವಾಸಿಸಿರುವಂತ ಜಾರಸ್ತ್ರೀ ಅಂತ ಹೇಳ್ತಾರೆ. ಹಂಗ್ರಿ, ಯಾರಿದು ಜಾರಸ್ತ್ರಿ? ಬಹಳ ನೀರುಗಳನ್ನ ಏನೋ, ಆ ನೀರುಗಳ ಮೇಲೆ ವಾಸಿಸಿರುವಂತ ಒಂದು ಜಾರಸ್ತ್ರೀಯನ್ನು ಏನೋ ಅಂತಂದ್ರೆ, ನಮ್ಗೆ ಇದು ಅರ್ಥ ಏನೋ ಅಂತ ನಾವು ನೋಡಿದ್ರೆ ನಮ್ಗೆ ಚೆನ್ನಾಗ್ ಗೊತ್ತು. ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿರೋದೆಲ್ಲ ಯಾವುದೋ ನೇರವಾಗಿರೋ ಭಾಷೆನೇ ಅಲ್ಲ, ಎಲ್ಲದಕ್ಕೇನಿದೆ ಒಂದು ಆತ್ಮಿಕ ಅರ್ಥಗಳೇನಾಗಿದೆ ಇದೆ. ಅಲ್ಲಿ ಹೇಳಿದಂತ ಒಂದು ಒಂದೊಂದು ಪದಗಳಿಗೂ ಏನಾಗಿದೆ ಅಂತೆ ಆತ್ಮಿಕ ಅರ್ಥಗಳೇನಾಗಿದೆ ಇದೆ. ಎಲ್ಲ ಚಿಹ್ನೆಗಳ ರೂಪ ಮುಖಾಂತರ ದೇವ್ ನಮ್ಗೆ ಏನ್ ಮಾಡಿದಾರೆ, ಪ್ರಕಟಣೆ ಪುಸ್ತಕದ ಬರ್ಸೋದು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆಯಲ್ಲಿ 17 ಅಧ್ಯಾಯದಲ್ಲಿ ಮೊದಲು ಏನ್ ಮಾಡ್ತಾರೆ, ಇದನ್ನ ನರೇಷನ್ ಹೇಳ್ಬಿಟ್ಟು ಇದ್ರ ಒಂದೊಂದು ಅರ್ಥಗಳೇನು ಅಂತಂದ್ಬಿಟ್ಟು ಪ್ರಕಟಣೆ 17 ಅಧ್ಯಾಯದಲ್ಲಿ ಹೇಳ್ತಾರೆ. ಓದ ನೋಡಿ, ಉದಾಹರಣೆಗೆ 9 ವಾಕ್ಯ ಓದ್ರಿ, ಪ್ರಕಟಣೆ 17:9.
ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು
ನೋಡ್ರ, ಇದು ಬುದ್ಧಿವಂತರಿಗೆ ಮಾತ್ರ ಏನಾಗೋದು, ಗೊತ್ತಾಗುವುದು ಅಂತ ಹೇಳ್ತಾರೆ ಅಲ್ವರ. ಸರಿ, ಆಮೇಲೆ ಮುಂದಕ್ಕೆ,
ಆ 7 ತಲೆಗಳು ಆ ಸ್ತ್ರೀ ಕೂತಿಕೊಂಡಿರುವ 7 ಬೆಟ್ಟಗಳೇ
ನೋಡ್ರ. ಆ 7 ತಲೆಗಳು ಅಂತಂದ್ರೆ ಆ ಸ್ತ್ರೀ ಕೂತ್ಕೊಂಡಿರೋಂತ 7 ಬೆಟ್ಟಗಳು ಅಂತ ಹೇಳ್ತಾರೆ. ಅಂದ್ರೆ ಆ ಮೃಗಕ್ಕೆ 7 ತಲೆ ಇತ್ತು ಅಂತಂದ್ರೆ, ಆ ತಲೆ ಅಂತಂದ್ರೆ ಅರ್ಥ ಸತ್ಯವೇದಲೆ ನಮ್ಗೆ ಏನ್ ಮಾಡಿದ್ರೆ ನೀವು ಕೊಟ್ಟಿದ್ದಾರೆ ಅಲ್ವರ. ಏನಂತ ಹೇಳ್ತಾರೆ, ಅದು 7 ಬೆಟ್ಟಗಳು ಅಂದ್ರೆ 7 ತಲೆಗಳಂತ ಅಲ್ಲಿ ಸೂಚನೆ ಮಾಡೋದಿಲ್ಲ. ಅದ ಅರ್ಥ ಏನಪ್ಪಾ ಅಂತಂದ್ರೆ 7 ಏನ್ರಿ ಬೆಟ್ಟಗಳಂತೆ. ನೆಕ್ಸ್ಟ್,
ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ.
ನೋಡ್ರ, ಅದು 7 ಮಂದಿ ಏನಂತೆ ಅರಸರುಗಳು ಏನ್ ಮಾಡ್ತಂತೆ ಅದು ಸೂಚಿಸ್ತದೆ ಅಂತ ಹೇಳ್ತಾರೆ ನೋಡ್ರ. ಅಂದ್ರೆ 7 ಬೆಟ್ಟಗಳು ಅಲ್ವರ, ಏನ್ರಿ 7 ತಲೆಗಳು ಅಂತಂದ್ರೆ 7 ಮಂದಿ ಅರಸರು ಅಂತ ಹೇಳ್ತಾರ. ಸರಿ, ಈ ರೀತಿ ನೋಡೋದಂದ್ರೆ ಈ ಒಂದು ಬೈಬಲ್ಗೆ, ಬೈಬಲ್ ಏನ್ರಿ ಡಿಕ್ಷನರಿ, ಅದಕ್ಕೆ ಹೇಳ್ತಾರೆ ಬುದ್ಧಿವಂತರು ಮಾತ್ರ ಏನ್ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ತಾರಲ್ಲ. ಸೊ ಅಂದ್ರೆ ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗ್ತಾರೆ ಯಾವ ಬುದ್ಧಿವಂತರು ಅಂತ ನೋಡೋದಂದ್ರೆ, ಏನ್ರಿ ಯೇಸು ಕ್ರಿಸ್ತನ ಮೊದಲಗಿತ್ತಿ ಆಗಿರಂತ ಸಭೆ ಬೈಬಲ್ ನಲ್ಲಿ ಏನ್ ಕಂಪೇರ್ ಮಾಡಿದ್ರೆ, ಏನ್ರಿ ಬುದ್ಧಿ ಇರಂತ ಕನ್ನಿಗಳಿಗೆ ಕಂಪೇರ್ ಆಗಿದೆ ಅಲ್ವರ. ಅಂದ್ರೆ ಇದು ಯಾರಿಂದ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತಂದ್ರೆ ಏನ್ರಿ ದೇವರ ಮಕ್ಕಳಾಗಿರಂತ ಏನ್ರಿ ಆ ಬುದ್ಧಿವಂತಿಯ ಸ್ತ್ರೀಗಳ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ನಾವು ದಾನಿಯಲ್ ಪುಸ್ತಕ ಕೂಡ ಓದ್ತಿರಲ್ಲ, ದಾನಿಯಲ್ಲಿ ಏನಾಗಿದೆ ಎಲ್ಲಾ ಅಂತ್ಯಕಾಲದವರೆಗೆ ಇದೆ ಮುದ್ರಾ ಕಲ್ಪಟ್ಟಿದೆ ಅಲ್ವರ. ಆಮೇಲೆ ಏನ್ ಹೇಳ್ತಾರೆ ಅಂತ್ಯಕಾಲದಲ್ಲಿ ಏನ್ರಿ ಬುದ್ಧಿ ಇರೋರು ಏನ್ ಮಾಡ್ತಾರೆ ಅದನ್ನ ಅಲ್ವರ ಅದನ್ನ ಅರ್ಥ ಮಾಡ್ಕೊಂತಾರೆ. ಮೆನಿ ಆಫ್ ದ ವೈಸ್ ಶಾಲ್ ಅಂಡರ್ಸ್ಟ್ಯಾಂಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ ಜ್ಞಾನಿಗಳು ಏನ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಂತಾರೆ ಅಂತ ಏನ್ ಮಾಡ್ತಾರೆ ದಾನಿಯಲ್ ಪುಸ್ತಕದಲ್ಲಿ ಕೂಡ ದಾನಿಯಲ್ಗೆ ಏನ್ ಮಾಡ್ತಾರೆ ಅಲ್ಲಿ ದೇವ್ರು ಹೇಳ್ತಾರೆ. ಅದಕ್ಕೆ ಅಂತ್ಯಕಾಲದವ್ರಿಗೆ ಏನಾಗಿದೆ ಎಲ್ಲ ಮುಚ್ಚಲ್ಪಟ್ಟಿದೆ. ನೀನೋಗಿ ಏನ್ ಮಾಡಿ ನೀನು ನಿದ್ರೆ ಮಾಡುವಂತ ಕೂಡ ದೇವ್ರ ಏನ್ ಮಾಡ್ತಾರಂತಂದ್ರೆ ದಾನಿಯಲ್ ಹನ್ನೆರಡನೇ ಅದೆಲ್ಲ ಏನ್ ಮಾಡ್ತೀರಿ ಅದ ಹೇಳೋದನ್ನ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡಿರ್ತೀನಿ ಡ್ಯಾನಿಯಲ್ 12:10.
ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು.
ಜ್ಞಾನಿಗಳಿಗೆ ವಿವೇಕವಿರುವುದು ಅಂತಂತಾರೆ. ಯಾರಪ್ಪ ಇದು ಜ್ಞಾನಿಗಳು ಅಂತಂದ್ರೆ ಅದೇ ಬುದ್ಧಿ ಉಳ್ಳಂತ ಸ್ತ್ರೀಗಳು ಅದರ ಎಣ್ಣೆ ತನ್ನ ಪಾತ್ರೆಯಲ್ಲಿ ಅದರ ಅದು ಮಾತ್ರ ಅಲ್ಲ ಏನ್ರಿ ತನ್ನ ಒಂದು ಏನ್ರಿ ಒಂದು ಏನ್ರಿ ಒಂದು ದೀಪದಲ್ಲಿ ಕೂಡ ಯಾರು ಇಟ್ಕೊಂಡು ಹೋಗ್ತಾರೋ ಅವ್ರು ಏನಾಗಿದ್ರಂತೆ ಅದು ದೇವ್ರ ಮಕ್ಕಳಾಗಿದ್ರಂತೆ ಕೂಡ ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಇದು ಯಾರಿಂದ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಏನ್ರಿ ಬುದ್ಧಿವಂತರಿಂದ ಮಾತ್ರ ಏನ್ರಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ರ. ಸದ್ಗೆ ಹೇಳ್ತಾರೆ ಬಾ ಏನ್ ಮಾಡ್ತೀನಿ ಏಳು ಪಾತ್ರೆಗಳನ್ನು ಹಿಡಿದು ಏಳು ಮಂದಿ ದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡೋದನ್ನ ಏನ್ ಮಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಯಾರಂತಂದ್ರೆ ಏನ್ರಿ ಏಳು ಮಂದಿ ದೇವದೂತರಲ್ಲಿ ಒಬ್ರಂತೆ ಅಲ್ವರ. ಅಂದ್ರೆ ಇದು ಯಾರಿದು ಏಳು ಮಂದಿ ದೇವದೂತರು ಅಲ್ವರ, ಏಳು ಮಂದಿ ದೇವದೂತರಲ್ಲಿ ಒಬ್ರು ಯಾರು ಇದು ಅಂತ ನೋಡಿದ್ರೆ ಇದನ್ನ ನಾವು ಆಲ್ರೆಡಿ ಏನ್ ಮಾಡಿದ್ರಿ ಪ್ರಕಟಣೆ ಕ್ಲಾಸ್ ಅಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಆಲ್ರೆಡಿ ಏನ್ ಮಾಡಿದ್ವಿ ನಾವು ಕ್ಲೀನ್ ಆಗಿ ನೋಡಿದ್ವಿ ಅಲ್ವರ. ಯಾವ್ದಪ್ಪ ಅಂತಂದ್ರೆ ಏನ್ರಿ ದೇವರ ಒಂದು ಕಳಸ ಪಾತ್ರೆಯಲ್ಲಿರುವಂತ ಏಳು ಉಪದ್ರವಗಳನ್ನ ಏನ್ರಿ ಅಂದ್ರೆ ದೇವ್ರ ರೌದ್ರವನ್ನ ಉಯ್ಯೋದಿಕ್ಕೋಸ್ಕರ ಅಲ್ಲಿ ಏನ್ ಬಂದಂತೆ ಏಳು ದೂತರುಗಳನ್ನ ಬರೋದ್ ನಾವ್ ಏನ್ ಮಾಡ್ತೀರಿ ನಾವ್ ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಏಳು ಮಂದಿ ದೇವ ದೂತರ ಕೈಯಲ್ಲಿ ಏಳು ಉಪದ್ರವಗಳೇನಿತ್ತಂತೆ ಇತ್ತಂತೆ ಅದರ ಇವುಗಳಲ್ಲಿ ದೇವ್ರ ರೌದ್ರ ಏನಾಗಿತ್ತಂತೆ ಅಲ್ಲಿ ಮುಗಿದಿತ್ತು ಅಂತ ಹೇಳ್ತಾ ಇದ್ರ. ಅಂದ್ರೆ ಈ ಒಂದು ದೇವ್ರ ರೌದ್ರವನ್ನ ಅದರ ದೇವರು ಒಂದು ಪರವಾಗಿ ಅದರ ಉಯ್ದಿದ್ದು ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಆ ಏಳು ಮಂದಿ ದೇವದೂತರಲ್ಲಿ ಒಬ್ಬರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಇವ್ರು ಯಾರು ಅಂತ ನೋಡಿದ್ರೆ ಎರಡನೇ ಪ್ರಕಟಣೆ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನಪ್ಪ ಕೊಟ್ಟಿದ್ರೆ ಬೆಂಕಿ ಭರಿತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರ ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತಿರೋದನ್ನ ಕಂಡನು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಯಾರಪ್ಪ ಅಂತಂದ್ರೆ ಆ ವಿಗ್ರಹಕ್ಕಾಗ್ಲಿ ಅಡ್ಡ ಬೀಳದೆ ಅದರ ಆಮೇಲೆ ಅದಕ್ಕೆ ನಮಸ್ಕರಿಸದೆ ಅದರ ಹೆಸರಿನ ಅಂಕೆಯನ್ನು ಮುದ್ರೆಯನ್ನು ಹಾಕಿಸಿಕೊಳ್ಳದೆ ಇದ್ದವರು ಏನಂತ ಇರೋದನ್ನ ನೋಡ್ತಾ ಏನೋ ಅದ್ರ ಮೇಲೆ ಜಯ ಹೊಂದವರು ಅಂದ್ರೆ ಯಾರಪ್ಪ ಅಂದ್ರೆ ಏನ್ರಿ ದ ಗ್ರೇಟ್ ಆಂಟಿ ಕ್ರೈ ಸಿಸ್ಟಮ್ ಮೇಲೆ ಜಯ ಹೊಂದಿರಂತ ಚಿಕ್ಕ ಹಿಂಡು ಬಗ್ಗೆ ಏನ್ ಮಾಡ್ತಾರ ಅದು ಹೇಳ್ತಾರ. ಈ ಚಿಕ್ಕ ಹಿಂಡು ಎಲ್ಲಪ್ಪ ಇರೋದನ್ನ ನೋಡ್ಬೋದು ಅಂತಂದ್ರೆ ಅವ್ರ ಕೈದಲ್ಲಿ ಏನಿದೆ ವೀಣೆಗಳಿದೆ ಅಂತೆ ಅದರ ಸೇವಾರ್ಥವಾದ ವೀಣೆಗಳು ಅಂತ ಅದನ್ನ ಕೈನಲ್ಲಿ ಹಿಡ್ಕೊಂಡು ಏನ್ರಿ ಗಾಜಿನ ಸಮುದ್ರದ ಬಳಿ ನಿಂತ ಇದ್ರಂತೆ. ಅಂದ್ರೆ ಯಾವ ತರ ಇದೆಪ್ಪ ಗಾಜಿನ ಸಮುದ್ರ ಅಂತಂದ್ರೆ ಬೆಂಕಿ ಭರಿತ ಗಾಜಿನ ಸಮುದ್ರ. ಸಮುದ್ರ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಬೈಬಲ್ನಲ್ಲಿ ಜನಸಮೂಹ ಅದರ ಆ ಜನಸಮೂಹ ಏನಾಗಿರುತ್ತೆ ಬೆಂಕಿಯಿಂದ ಭರಿತವಾಗಿದೆ ಅಂತಂದ್ರೆ ಬೆಂಕಿ ಅಂದ್ರೆ ಏನ್ರಿ ಶೋಧನೆ. ಇವಾಗ ಇರೋಂತ ಸಮಯ ಅಂತಿದ್ದೆ ಶೋಧನೆ ಸಮಯ ಎಲ್ಲಿ ನೋಡಿದ್ರು ಬರೀ ಕಷ್ಟ ಸಂಕಟ ವೇದನೆ ತೊಂದರೆ ಅಲ್ರ ಏನ್ರಿ ಬರೀ ದುಃಖನೇ ಏನಾಗಿದೆ ಲೋಕದಲ್ಲಿ ಅದರ ಬೆಂಕಿನ ಏನಾಗಿದೆ ಇವತ್ತು ಲೋಕ ಅಲ್ರ ಮಿಕ್ಸ್ ಆಗ್ಬಿಡಿದೆ ಇಡೀ ಲೋಕದ ಜನಗಳು ಏನಾಗಿದೆ ಅಂತೆ ಈ ಒಂದು ಅಂದ್ರೆ ಕಷ್ಟ ಸಂಕಟಗಳೇನು ಮುಳುಗಿದೆ. ಆದ್ರೆ ಇದೇ ದೇವ್ರ ಮಕ್ಕಳು ಕೈನಲ್ಲಿ ವೀಣೆಗಳನ್ನ ಹಿಡ್ಕೊಂಡು ದೇವರ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಸುವಾರ್ತೆನ ಈ ಗಾಜಿನ ಮೇಲೆ ನಿಂತ್ಕೊಂಡು ಅಂದ್ರ ಇದು ಏನಂತ ವೀಣೆಗಳು ಬಾರಿಸ್ತಿದ್ರೆ ಇವ್ರ ದೃಷ್ಟಿಯಲ್ಲಿ ಈ ಬೆಂಕಿ ಭರಿತವಾದಂತ ಸಮುದ್ರ ಬೆಂಕಿ ತರ ಕಾಣಿಸ್ತಾ ಇಲ್ಲ, ಅದ್ರ ಬದಲಾಗಿ ಹೆಂಗಿದೆ ಗಾಜಿನ ತರ ಹೆಂಗಿದೆ ಅಂತೆ. ಹಾ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ತುಂಬಾ ಕ್ಲಿಯರ್ ಆಗಿದೆ. ಅಂದ್ರೆ ದೇವ್ರ ಮಕ್ಕಳು ಈ ಒಂದು ಬೆಂಕಿ ಒಳಗಿಂದ ಏನಪ್ಪ ನೋಡ್ಬೋದು ಅಂತಂದ್ರೆ ದೇವ್ರ ಯೋಜನೆ ಇವೆಲ್ಲವೂ ಏನ್ ಮಾಡ್ತಾರೆ ದೇವ್ರು ಒಳ್ಳೇದಕ್ಕಾಗಿ ಏನ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ. ಅದರ ಕ್ಯಾನ್ಸರ್ ಬಂದ ಏನ್ ಮಾಡ್ತಾರೆ ಡಾಕ್ಟ್ರು, ಆ ಕ್ಯಾನ್ಸರ್ ಒಂದು ಟ್ಯೂಮರ್ ಏನ್ ಮಾಡ್ತಾರೆ ಕಿತ್ತ ತೆಗೆದಾಕ್ಬಿಡ್ತಾರೆ. ತೆಗಿಬೇಕಾರೆ ಅಲ್ವರ ತುಂಬಾ ಎಂತಾರೆ ಒಂದು ಸಾಫ್ಟ್ ಆಗಿರ್ತದ ಆ ಟ್ರೀಟ್ಮೆಂಟು ಅದರ ಅಂತಂದ್ರೆ ಇಲ್ಲ, ತುಂಬಾ ಹಾರ್ಶ್ ಆಗಿ ಏನಾಗಿರ್ತಾರೆ ಇರ್ತಾರೆ ಅದ ತುಂಬಾ ಏನ್ ಮಾಡ್ತಾರೆ ಭಯಂಕರ ಕಷ್ಟ ನೋವು. ಆದ್ರೆ ಅದಾಗೋದು ಒಳ್ಳೇದು, ಯಾಕೆ ಅಂದ್ರೆ ಇದು ಮಾಡ್ದವಾಗ ಅದಲ್ಲಿರೋಂತ ಕೆಟ್ಟದ್ದನ ಏನಾಗ್ತಾರೆ ಸಬ್ಬನ ಉಂಟು ಅದನ್ನೇ ಮಾಡ್ತಾರದು. ಅಂದ್ರೆ ಇಲ್ಲಿ ಯಾರಪ್ಪ ಅಂತ ನೋಡಿದ್ರಿ ಅಂತಂದ್ರೆ ಈ ದೇವರು ಒಂದು ಏನು ವೀಣೆಗಳನ್ನ ಕೈಲಿಟ್ಟಿರೋ ಯಾರಪ್ಪ ನೋಡಿದ್ರೆ ಲಾಸ್ಟ್ ಫಿಟ್ ಲಾಸ್ಟ್ ಸೇಂಟ್ಸ್ ಅವರ ಕೊನೆ ಒಂದು ಪಾದ ಅಂಗವಾಗಿರಂತ ಏನ್ರಿ ದೇವ್ರ ಮಕ್ಳು ಏನ್ ಮಾಡ್ತಾರೆ ಇದನ್ನ ಸೂಚಿಸ್ತಾರೆ ಅಂತ ಕೂಡ ನಾವೇ ಮಾಡಿದ್ರು ನೋಡಿದ್ರಿ. ಅದರ ಸದಿಗೆ ಇದರಲ್ಲಿ ಒಬ್ಬರು ಬಂದ್ರಂತೆ, ಅಂದ್ರೆ ಲಾಸ್ಟ್ ಏನ್ರಿ 1878 ನಂತರ ಯೇಸುಕ್ರಿಸ್ತನ ಪ್ರಸನೆ ನಂತರ ಅದರ ಅಲ್ಲಿ ಬಂದಿ ದೇವ್ರ ಮಕ್ಕಳಲ್ಲಿ ಅದರ ಒಬ್ಬರು ಏನ್ ಮಾಡಿದ್ರ ಅಂತಂದ್ರೆ ಇಲ್ಲಿ ಯೋಹಾನನ್ ಹೇಳುತ್ತೆ ಬಾ ಅದರ ಆ ಮಹಾ ನೀರ್ಗಳ ಮೇಲೆ ಕೂತಿರುವಂತ ಜಾರಸ್ಥರಿಗೆ ಬರುವಂತ ದಂಡನೆ ಏನ್ ಮಾಡ್ತೀನಿ ನಿಂಗೆ ನೀನ್ ನೋಡಿಸ್ತೀನಿ ಅಂತಂದ್ಬಿಟ್ಟು ಯಾರ್ಗ ಹೇಳಿದ್ರು ಯೋಹಾನನ್ ಹೇಳದ್ ನೋಡ್ತೀರಿ ಅದರ. ಹಂಗ ನಮ್ ಚೆನ್ನಾಗ್ ಗೊತ್ತೋ ಯೋಹಾನ ಅಂದ್ರೆ ಯಾರನ್ನ ಸೂಚಿಸ್ತದೆ, ಯೋಹಾನ ಅಂತಂದ್ರೆ ಏನ್ರಿ ಒಂದು ಲಾಸ್ಟ್ ಅಪೋಸ್ಟಲ್ಸ್ ಅಲ್ಲಿ ಕೊನೆಯ ಅಪೋಸ್ಟಲ್ಸ್ ಆಯದಿಕ್ಕೆ ಇದ್ದವ್ರು ಯಾರು ಅಂದ್ರೆ ಏನ್ರಿ ಯೋಹಾನ ಅದರ ದ ಲಾಸ್ಟ್ ಅಪೋಸ್ಟ್ ಟು ಡೈ ಯಾರಪ್ಪ ಅಂದ್ರೆ ಜಾನ್. ಅದೇ ತರ ನೋಡ್ಬೇಕಾರೆ ಏನ್ರಿ ನಾವು ಇದು ಯಾರನ್ನ ಸೂಚನೆ ಮಾಡ್ತಂದ್ರೆ ಲಾಸ್ಟ್ ಫಿಟ್ ಲಾಸ್ಟ್ ಮೆಂಬರ್ಸ್ ಕೊನೆಯದಾಗಿರಂತ ದೇವ್ರ ಮಕ್ಕಳು ಓಟಾವಣೆ ಮುಗಿಸ್ಕೊಳ್ತ ಅವ್ರಿಗೆ ಯೋಹಾನ ಏನ್ರಿ ಛಾಯಾಗಿದೆ. ಯಾವ ತರ ಯೇಸು ಕ್ರಿಸ್ತು ಒಬ್ಬ ದೂತನ ಮುಖಾಂತರ ಯೋಹಾನನ್ಗೆ ಎಲ್ಲಾ ವಿಚಾರ ತಿಳಿಸ್ಕೊಟ್ಟು ಅದೇ ತರ ದೇವರು ಇವಾಗ ಅಂತ್ಯಕಾಲದಂತೆ ದೇವ್ರ ಮಕ್ಕಳಿಗೆ ಒಬ್ಬ ದೂತನ ಮುಖಾಂತರ ಎಲ್ಲಾ ಸತ್ಯಾರ್ಥಗಳೇನ್ ಮಾಡ್ತಾ ಇದಾರೆ ಕೊಡ್ತಾ ಇದಾರೆ. ಹಂಗ್ರಿ ಯಾರಪ್ಪ ದೂತ ಅಂತ ನೋಡ್ದ ಅಂತಂದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಏನಂತಂದ್ರೆ ಅದು ನಮ್ಮ ಹಿರಿಯ ಸಹೋದರ ಆಗಿರಂತ ಏನ್ರಿ ಅವ್ರ ಮುಖಾಂತರ ನಮ್ಗೇನಪ್ಪ ಮಾಡಿದ್ರೆ ದೇವರು ಅಂತಂದ್ರೆ ಒಬ್ಬ ದೂತನ ರೀತಿಯಲ್ಲಿ ಎಲ್ಲಾ ಸತ್ಯಾರ್ಥಗಳನ್ನ ದೇವ್ರೇನ್ ಮಾಡಿದ್ ನಮ್ಗೆ ಇವಾಗ ನಮ್ಮ ಕ್ಲೀನ್ ಆಗಿ ಬಹು ಸ್ಪಷ್ಟವಾಗಿ ಏನ್ ಮಾಡೋರೆ ತಿಳ್ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಈ ಜಾರಸ್ತ್ರಿಗೆ ಬರುವಂತ ದಂಡನೆ ನೀನ್ ತಿಳ್ಕೊಬೇಕಾ ಏನ್ ಮಾಡಿದ್ನ ನೀನು ಬಾ ಅಂತ ಏನ್ ಮಾಡ್ತಾರೆ ಕರೀತಾರೆ. ಅಂದ್ರೆ ಅವ್ರು ಹೇಳಂತ ಸ್ಥಳಕ್ಕೆ ನಾವು ಹೋದ್ರೇನೆ ಈ ಜಾರಸ್ತ್ರಿಗೆ ಬರುವಂತ ದಂಡ ನಮ್ಗೆ ಏನಾಗದು ಬಹು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗೋದು ಅಲ್ವರ. ಅದಕ್ಕೆ ನಮ್ ಪ್ರಕಟಣೆ ಪುಸ್ತಕದ ನೋಡದಂತಂದ್ರೆ ಈ ದೂತಾನೆ ಏನ್ರಿ ಯೋಹಾನನ್ಗೆ ಯೇಸು ಕ್ರಿಸ್ತನ ಮೊದಲ್ಗತಿ ಬಗ್ಗೆ ಕೂಡ ತಿಳಿಸ್ಕೊಡೋದು ನೋಡಿ. ಓದನ ಪ್ರಕಟಣೆ 21:9 ನೋಡಿ, ಪ್ರಕಟಣೆ 21:9
ಕಡೇ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗೀತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಎರಸಲೇವೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು.
ನೋಡ್ರ ಇಲ್ಲಿ ನೋಡ್ತೀರಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಒಬ್ಬ ದೂತ ಅಲ್ವರ ಏನಂತೆ ಕಡೇ 7 ಉಪದ್ರಗಳಿಂದ ತುಂಬಿದ 7 ಪಾತ್ರೆಗಳನ್ನ ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಅಲ್ವರ. ಅದು ಯಾರ ನೋಡಿದಿರಿ ದೇವರು ಕೊನೆ ಉಪದ್ರವನ ಸುರಿಸ್ಬೇಕಾರೆ 7 ಮಂದಿ ದೂತಗಳ ಒಬ್ರು ಅಂತೆ ಅಲ್ವರ. ಯಾರಪ್ಪ ಅಂತಂದ್ರೆ ಏನ್ರಿ ಒಬ್ರು ಬರ್ತಾರೆ ರಸಲ್ ಮುಖಾಂತರ ಲಾಸ್ಟ್ ಫಿಟ್ ಲಾಸ್ಟ್ ಸೇಂಟ್ಸ್ಗೆ ಏನ್ ಮಾಡುತ್ತೆ ಇವೆಲ್ಲ ವಿಚಾರಗಳನ್ನ ತಿಳ್ಸ್ಕೊಡ್ರು. ಅದಕ್ಕೆ ಹೇಳ್ತಾರೆ ನನ್ನ ಸಂಗಡ ಬಾ ಯಜ್ಞದ ಕುರಿಯಾದತನಿಗೆ ಹೆಂಡತಿ ಆಗತಕ್ಕ ಮೊದಲ್ಗಿತ್ತಿಯನ್ನು ನಿಂಗೆ ಏನ್ ಮಾಡ್ತೀನಿ ತೋರಿಸುವಂತ. ಅಂದ್ರೆ ಏನು ಯೇಸು ಕ್ರಿಸ್ತನಿಗೆ ರಿಯಲ್ ಆಗಿ ಯಾರಪ್ಪ ಸಭೆ ಅಲ್ವರ ಅವ್ರಿಗ ಗುಣಗಳ ಲಕ್ಷಣಗಳೇನು ಅಲ್ವರ ಅವ್ರು ಯಾವ ತರ ಇರ್ಬೇಕು ಇದನ್ನೆಲ್ಲ ಏನ್ ಮಾಡ್ತೀನಿ ನಿನಗೆ ತಿಳಿಸ್ಕೊಡ್ತೀನಿ ಬಾ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಂತಂದ್ರೆ ನಮ್ಮ ಹಿರಿಯ ಸಹೋದರ ಮುಖಾಂತರನೆ ಚರ್ಚ್ ಅಂತಂದ್ರೆ ಯಾರೋ ಕಾನ್ಸಿಕ್ರೇಟೆಡ್ ಅಂದ್ರೆ ಯಾರೋ ಚಿಕ್ಕ ಹಿಂಡ ಅಂದ್ರೆ ಯಾರೋ ಅಂತಂದ್ಬಿಟ್ಟು ಬಹು ಸ್ಪಷ್ಟವಾಗಿ ದೇವರ ವಾಕ್ಯ ಮುಖಾಂತರ ದೇವ್ರ ಏನ್ ಮಾಡಿದ್ರು ಅವ್ರ ಮುಖಾಂತರ ನಮ್ಗೆ ಏನ್ ಮಾಡೋದು ತಿಳಿಸ್ಕೊಡ್ತಾರೆ ಅಲ್ವರ. ಇಲ್ಲ ನಾವೆಲ್ಲ ಏನ್ ತಿಳ್ಕೊಂಡಿದ್ರಿ ಯೇಸು ಕ್ರಿಸ್ತ ನಂಬಿದ ತಕ್ಷಣ ನಮ್ಗೆ ಏನ್ಬಿಡ್ತಂಗೆ ಪರಲೋಕಕ್ಕೆ ಹಂಗೆ ಹೊಟ್ಟೋಗ್ ಬಿಡ್ತೀರಿ, ಭಾನುವಾರ ಭಾನುವಾರ ಅಲ್ಲಲ್ಲಿ ಆಮೆ ಸ್ತೋತ್ರ ಕರ್ತನೇ ಅಂತ ಬಿಟ್ರೆ ಏನೋ ಬಿಡ್ತೀವಿ ನಾವು, ಸೀರಿಯಲ್ ಕೊಟ್ಟಿರ್ತೀರಿ ಹಾ ಪರಲೋಕಕ್ಕೆ ಕೊಟ್ಟೋಗ್ತೀರಿ ಅಂತ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಆದ್ರೆ ಏನಪ್ಪ ನಮಗ್ ಗೊತ್ತಾಯ್ತು ನಮ್ಮ ಸಹೋದರ ಮುಖ ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಮಂದಲ್ ಗಿತ್ತಿ ಅಂದ್ರೆ ಯಾರು ಅಲ್ವರ ಅವ್ರಿಗೇನಿರ್ಬೇಕು, ಯೇಸು ಕ್ರಿಸ್ತಂತರ ಗುಣಲಕ್ಷಣಗಳು ಏನಾಗಿರ್ಬೇಕು ಇರ್ಬೇಕು ಅಂತ ಅಂತಂದ್ರ. ಸೊ ಯೇಸು ಕ್ರಿಸ್ತಂತರ ಇರೋಂತ ದೇವ್ರ ಮಕ್ಳೇ ನಿಜವಾಗ್ಲೂ ಏನಾಗಿದ್ರೆ ಮೊದಲು ಗಿತ್ತಿ ಅಲ್ವರ. ಸದ್ಗೆ ನೋಡ್ಬೇಕ್ರೆ ಏನ್ರಿ ಆ ಒಂದು ಗುಣಲಕ್ಷಣಗಳು ಇದನ್ನ ನೋಡ್ಸ್ಕೊಟ್ಟವ್ರು ಯಾರೋ ದೇವರು ಯಾರ ಮುಖಾಂತರ ನೋಡ್ಸ್ಕೊಟ್ರಪ್ಪ ಅಂದ್ರೆ ಲಿಟಲ್ ಫ್ಲಾಕ್ಗೆ, ಅಂದ್ರೆ ಲಿಟಲ್ ಫ್ಲಾಕ್ ಬಗ್ಗೆ ಕ್ಯಾರೆಕ್ಟರ್ಗಳನ್ನ ಏನ್ರಿ ಬ್ರದರ್ ಹೆಸರ್ ಮುಖಾಂತರ ಮಾಡಿದ್ರೆ ನೋಡ್ಸ್ಕೊಟ್ರಂತೆ ಅಲ್ವರ. ಅದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ನೋಡಿ ಆ ವಾಕ್ಯನ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡಿದ್ರೆ ಹೇಳ್ತಾರೆ, ಮಹಾ ಅಲ್ವರ ಬಹಳ ನೀರುಗಳ ಮೇಲೆ ಏನ್ರಿ ವಾಸಿಸಿರುವ ಮಹಾಜಾರಸ್ತ್ರಿಗೆ ಬರುವಂತ ದಂಡನೆ ನಿಂಗೆ ಏನ್ ಮಾಡ್ತೀನಿ ನೋಡಿಸ್ತೀನಿ ಅದರ ಅಂತ ಹೇಳ್ತಾರ. ಈ ಜಾರಸ್ತ್ರಿ ಯಾರು, ಈ ಜಾರಸ್ತ್ರಿಗೆ ಏನಂತ ಹೆಸರು ಯಾರಿಗೆ ಗೊತ್ತಿದ್ಯಾ, ಈ ಜಾರಸ್ತ್ರಿಗೆ ಏನಂತ ಹೆಸರು ಅಲ್ಲ ಜಾರಸ್ತ್ರಿಗೆ ಏನ್ ಹೆಸರು,
ವೆರಿ
ಗುಡ್, ಬಾಬಿಲೋನ್. ಅದರ ಬಾಬಿಲೋನ್ ಅಂತ ಏನಪ್ಪ ಅಂತ ನೋಡ್ತಿದ್ರೆ ಲೋಕ್ತರ ಅಂತ ಎಲ್ಲಾ ಸುಳ್ಳು ಸಭೆಗಳು ಏನಾಗಿದೆ ಅಂತೆ ಬಾಬಿಲೋನ್. ಹಂಗ್ರೆ ಜಾರಸ್ತ್ರಿ ಅಂತ ಇಲ್ಲಿ ಯಾರಿಗೆ ಹೇಳೋದು ಅಂದ್ರೆ ಬಾಬಿಲೋನ್ ಹೇಳೋದು. ಯಾಕೆ ಜಾರಸ್ತ್ರಿಗೆ ಹೇಳೋದು ಅಂತಂದ್ರೆ ಏನ್ರಿ ನಿಜವಾದ ಪುರುಷನ್ನ ಬಿಟ್ಟು ಬೇರೆಯವರ ಸಂಬಂಧ ಇಟ್ಕೊಂಡದ್ ಏನಾಗಿದೆ ಇವಾಗ, ಅದೇನ್ರಿ ಇವಾಗ ಅದು ಜಾರತ್ವ ಅಲ್ವರ, ಜಾರತ್ವ ಅದು ಏನಲ್ವರ. ಇವಾಗ ಯಾರು ನಿಜವಾದ ಒಂದು ಮದಲಿಂಗ ಅಂದ್ರೆ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತನ್ಗೂ ಸಭೆಗೂ ಏನಾಗಿದೆ ಎಂಗೇಜ್ಮೆಂಟ್ ಆಗಿದೆ ಅಲ್ವರ. ಯಾವಾಗಾಯ್ತು,
ಯಾವಾಗ್ರಿ,
ವೆರಿ ಗುಡ್. ಅಂದ್ರೆ ಇಡೀ ಸಭೆ ಅದರ ಯಾವಾಗ ಕಾನ್ಸಿಕ್ರೇಷನ್ ಅಂತ ಮೊದಲು ಮಾಡ್ತಾವ ಪೆಂಟಿಕಾಸ್ಟ್ ಸಮಯದಲ್ಲಿ, ಅವಾಗ ಏನಾಯ್ತಂತೆ ಇಡೀ ಸಭೆಗೆ ಯೇಸು ಕ್ರಿಸ್ತನಿಗೆ ಏನಾಯ್ತಂತೆ ಅಲ್ಲಿ ಒಂದು ಎಂಗೇಜ್ಮೆಂಟ್ ಆಯ್ತು ಅಂದ್ರ. ಎಂಗೇಜ್ಮೆಂಟ್ ಆಗಿ ಎಷ್ಟು ಸಾವಿರ ವರ್ಷ ಆಯ್ತು, ಸುಮಾರು 2000
ವರ್ಷ.
ಇವಾಗ ನಾವು ಅವಾಗವಾಗ ಕಾನ್ಸಿಕ್ರೇಷನ್ ಮಾಡ್ಕೊಂಡವಾಗ ದೇವ್ರ ಮಕ್ಳು ಏನ್ ಮಾಡ್ತೀರಿ ಆ ಗುಂಪಲ್ಲಿ ನಾವು ಕೂಡ ನಾವು ಸೇರ್ಕೊಂತೀರಿ ಅಂದ್ರೆ. ಹಂಗ್ರೆ ಏನ್ರಿ ಇವಾಗ ಮೊದಲ್ ಗೆತ್ತಿಯ ಒಂದು ಕೆಲಸ ಏನು ಅಂತಂದ್ರೆ ಮೊದಲಿಂಗಿಂಗ್ ಏನ್ ಮಾಡ್ಬೇಕು ಕಾಯ್ಕೊಂಡಿರ್ಬೇಕು ಅದರ ಮೊದಲಿಂಗ್ ಬಿಟ್ಟುಬಿಟ್ಟು ಏನ್ರಿ ಬೇರೆಯವ್ರತೆ ಸಂಬಂಧ ಇಟ್ಕೊಂಡವಾಗ ಏನಾಗಂದ್ರೆ ಅದು ವ್ಯಭಿಚಾರ ಜಾರತ್ವ ಅಲ್ದರ. ಅದಕ್ಕೆ ನೋಡ್ಬೇಕ್ರೆ ತನ್ನ ಪುರುಷನ್ಗೆ ಏನಾಗಿಲ್ಲ ಯೋಗ್ಯವಾಗಿಲ್ಲ ಅಂತಂದ್ಬಿಟ್ಟು ಅರ್ಥ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದನ್ನ ಜಾರಸ್ತ್ರಿಗೆ ಏನ್ ಮಾಡ್ತಾ ಹೋಲಿಕೆ ಮಾಡ್ತಾರೆ. ಇವರು ಯಾದ್ರ ಮೇಲಪ್ಪ ಕೂತವಳೆ ಅಂತ ನೋಡ್ತಿದ್ರೆ ಮಹಾ ನೀರುಗಳ ಮೇಲೆ ಕೂತವರಂತೆ. ಸುಮ್ನೆ ಏನ್ರಿ ನೀರು ಅಂತ ಹೇಳಿಲ್ಲ, ಮಹಾ ನೀರುಗಳ ಮೇಲೆ ಕೂತಿರಂತ ಜಾರಸ್ತ್ರಿ ಅಂದ್ರೆ ಬಹಳ ನೀರು ಅಂತ ಹೇಳ್ತಾರೆ ಅಲ್ವರ. ಸರಿ ಇವಾಗ ನೀರು ಅಂತ ಏನು ಬೈಬಲ್ ಅರ್ಥ,
ಜನಸಮೂಹ.
ವೆರಿ ಗುಡ್, ಜನಸಮೂಹ. ಎಲ್ಲಿದೆ ವಾಕ್ಯ?
ಪ್ರಕಟಣೆ 17:15.
ವೆರಿ ಗುಡ್, ಓದಿ ಪ್ರಕಟಣೆ 17:15.
ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ.
ಪ್ರಜೆ ಭಾಷೆ ಜನ ಸಮೂಹಗಳು ಏನ್ ಮಾಡ್ತದೆ ಸೂಚಿಸ್ತದೆ, ಅದೇ ಏನ್ರಿ ಮಹಾ ನೀರು ಅಂತನ್ರಿ ಅರ್ಥ. ಅದ್ರ ಅದೇನಪ್ಪ ಸೂಚಿಸ್ತದೆ ಅಂದ್ರೆ ಜನ ಸಮೂಹನ ಏನ್ ಮಾಡ್ತಾರೆ ಜನಾಂಗದವ್ರದ್ದು ಏನ್ ಮಾಡ್ತಾರೆ ಅದು ಅದು ಸೂಚನೆ ಮಾಡ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸಗಳೇ ಬಾಬಿಲೋನ್ ಬಗ್ಗೆ ಅಥವಾ ಈ ಒಂದು ಜಾರಸ್ತ್ರಿ ಬಗ್ಗೆ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಸಭೆ ಒಂದು ಸುಳ್ಳು ಸಭೆ ಬಗ್ಗೆ ಬೈಬಲ್ ಅಲ್ಲಿ ಹಲವಾರು ಪಿಕ್ಚರ್ ಮಾಡೋದು ನಮ್ಗೆ ಕೊಟ್ಟಿದ್ದಾರೆ ಅಲ್ವರ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ನಾವು ಪ್ರಕಟಣೆ 13ನೇ ಅಧ್ಯಾಯ ನೋಡಿದಿರಿ ಅದರ ಒಂದು ಮೃಗ ಏರಿ ಬಂತು ಸಮುದ್ರದಿಂದ, ಆ ಮೃಗ ನೋಡೋದಕ್ಕೆ ಚಿರತೆ ತರ ಇತ್ತು, ಅದರ ತಲೆ ಬಂದ್ಬಿಟ್ಟು ಸಿಂಹದ ತರ ಇತ್ತು, ಬಾಯಿ ಸಿಂಹದ ತರ ಇತ್ತು, ಕೈ ಕಾಲುಗಳ ಕರಡಿ ತರ ಇತ್ತು, ಘಟ ಸರ್ಪ ಅದಕ್ಕೆ ಶಕ್ತಿ ಕೊಡ್ತು ಅಂತ ನೋಡ್ತೀರಿ. ಇದೇನಂತಂದ್ರೆ 4-in-1 ಬೀಸ್ಟ್ ಅಲ್ರ. ಅಂದ್ರೆ ಲೋಕದ ರಾಜ್ಯಗಳು ಆಮೇಲೆ ಸಭೆ ಯಾವ ರೀತಿ ಇಂಟರ್ಮಿಂಗಲ್ ಆಗ್ಬಿಟ್ಟಿದೆ, ಎರಡು ಯಾವ ತರ ಒಟ್ಟಿಗೆ ಸೇರಿದೆ, ಯಾವ ತರ ಮಿಶ್ರಣ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಈ ಪಿಕ್ಚರ್ ಏನ್ ಮಾಡಿದಾರೆ ಅಂತಲ್ಲಿ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ರ. ಅದೇ ಪ್ರಕಾರ ನೋಡೋದಂದ್ರೆ ನಾವು ಏನ್ ನೋಡ್ತೀರಿ ಅಂತಂದ್ರೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ ಇದ್ಲಂತೆ, ಸೂರ್ಯನ ದರ್ಶಿಸ್ಕೊಂಡು ಚಂದ್ರ ಮೇಲೆ ನಿಂತಿದ್ಲು, ತಲೆ ಮೇಲೆ 12 ನಕ್ಷತ್ರಗಳಿಂದ ಕಿರೀಟ ಐತಂತೆ. ಆ ಒಂದು ಸ್ತ್ರೀ ಯಾರು ಅಂತ ನೋಡ್ತೀರಿ ಅಂತಂದ್ರೆ ನಿಜವಾದ ಸಭೆ ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅದರ ಆ ಸ್ತ್ರೀ ಒಳಗಡೆ ಗುಪ್ತವಾಗಿ ಅವ್ನ ಮಗು ಏನಾಗ್ತೈತೆ ಬೆಳೀತಾ ಇತ್ತಂತಲ್ಲ. ಏನರ್ಥ, ಸಭೆ ಒಳಗಡೆನೆ ಅಂದ್ರೆ ಕ್ರಿಸ್ತ ವಿರೋಧಿ ಸೀಕ್ರೆಟ್ ಆಗಿ ಏನ್ ಮಾಡ್ತಾನ ಒಳಗಡೆ ಬೆಳಿತಾನ. ಅಂದ್ರೆ ನೋಡ್ರ ಇದು ಆಂಟಿ ಕ್ರಿಸ್ಟ್ ಅಂದ್ರೆ ಫಾಲ್ಸ್ ಚರ್ಚ್ ಬ್ಯಾಬಿಲೋನ್ದು ಯಾವ ತರ ಪಿಕ್ಚರೈಸೇಷನ್ ಮಾಡಿದ್ದಾರೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಗುಪ್ತವಾಗಿ ಯಾವ ತರ ಕೆಲಸ ಮಾಡ್ತಂತ ಬಗ್ಗೆ ಕೊಟ್ಟವ್ರೆ. ಅದರ ಪ್ರಕಟಣೆ 13 ದಿನದಲ್ಲಿ ಯಾವ ತರ ಮಿಶ್ರಣ ಆಗ್ಬಿಡ್ತು, ಎರಡು ಡಿಫ್ರೆನ್ಸ್ ಕಂಡಕ್ಕಾಗಿಲ್ಲ, ಆ ತರ ಏನ್ ಮಾಡೋ ಪಿಕ್ಚರ್ ಕೊಟ್ಟರೆ. ಇದೇ ತರ ದಾನಿಯೇಲ್ 7 ಅಧ್ಯಾಯ ನೋಡ್ಬೇಕು, ಏನ್ ಮಾಡ್ತೀರಿ, ಒಂದು ಮೃಗ ಇತ್ತು, ಮೃಗದ ತಲೆ ಮೇಲೆ ಒಂದು ದೊಡ್ಡ ಕೊಂಬು ಬೆಳೀತು ಅಂತ ನೋಡ್ತೀರಿ. ಅದರ ಏನ್ ತಲೆ ಮೇಲೆ ದೊಡ್ಡ ಕೊಂಬು ಬೆಳೀತು ಅಂದ್ರೆ ಹೇಳ್ತೀರಿ ಗೊತ್ತಾ, ಏ ನಿಂಗೆ ತಲೆ ಮೇಲೆ ಏನಪ್ಪ ಕೊಂಬು ಬೀಳ್ಬಿಡೈತಿ ಅಂತ. ಅದರ ಎಂತ ಪ್ರೈಡ್, ಅಹಂಕಾರ ಅಲ್ವರ. ಒಂದು ಎಮ್ಮೆಯಿಂದ ಏನ್ ಮಾಡಿದ್ರಂತೆ ಅಲ್ಲಿ ಲೋಕದಲ್ಲಿ ಆಳ್ವಿಕೆ ಮಾಡಿದಂತ ಒಂದು ಆಂಟಿ ಕ್ರೈಸ್ಟ್ ಸಿಸ್ಟಮ್, ಇದು ಎಳು ಎದುರೊಳಗಡೆ ಬೆಳೀತು, ಎದರಿಂದ ಬೆಳೀತು, ಎದ್ರ ಮೇಲೆ ಬೆಳೀತು ಅಂತಂದ್ರೆ ಲೋಕದ ರಾಜ್ಯಗಳ ಮೇಲೆ, ರೋಮ್ ರಾಜ್ಯದಲ್ಲಿ ಏನಾಯ್ತಿದ್ವು ಇದು ಬೆಳೀತು ಅಂತ ನೋಡ್ತಾರೆ. ಅದೇ ತರ ಈ ರೆವಲೇಷನ್ 17 ಚಾಪ್ಟರ್ ನೋಡ್ಬೇಕ್ರೆ ಈ ಸ್ತ್ರೀ ಆ ಮೃಗದ ಮೇಲೆ ಕೂತಿರೋದು ನೋಡ್ತೀರಿ. ಆದ್ರೆ ಮೃಗದ ಜೊತೆಗೆ ಏನಾಗಿಲ್ಲ, ಮೃಗದ ಒಳಗಡೆ ಅಲ್ಲಿ ಇಲ್ಲ, ಅದರ ಮೃಗದ ಮೇಲೆ ಕೂತಿರೋದನ್ನ ನೋಡ್ತೀರಿ ಅಂತ. ಏನಪ್ಪ ಮೀನಿಂಗ್ ಅಂದ್ರೆ ಆ ಸ್ತ್ರೀ ಆ ಮೃಗನ ಏನ್ ಮಾಡ್ತಾವಳೆ, ಕಂಟ್ರೋಲ್ ಮಾಡ್ತಾವಳೆ ಅಂತ ಮೀನಿಂಗ್. ಅಥಾರಿಟಿ ಏನ್ ಮಾಡ್ತಾವಳೆ, ಫುಲ್ಲು ನಡೆಸ್ತಾ ಇದ್ದಾಳೆ ಅಂತ ಅಲ್ವರ. ಅದಕ್ಕೆ ಈ ಒಂದು ಜಾರಸ್ತ್ರೀಗೆ ಬರೋಂತ ದಂಡನೆ ನೋಡಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಏನಾಯ್ತು, ಜಾರಸ್ತ್ರೀ ಏನ್ ಮಾಡಿದ್ರು? ಪ್ರಕಟಣೆ 17 ಅಧ್ಯಾಯ 2 ವಾಕ್ಯ ಓದಿ ಇವಾಗ ಓದನ. ಪ್ರಕಟಣೆ 17 ಅಧ್ಯಾಯ 2 ವಾಕ್ಯ.
ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು, ಮತ್ತು ಭೂ ನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದ.
ಏನ್ ಹೇಳ್ತಾರೆ, ಅವರೊಂದಿಗೆ ಭೂರಾಜರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಜಾರತ್ವ ಮಾಡಿದರು ಅದರ. ಆಮೇಲೆ ಭೂ ನಿವಾಸಿಗಳು ಅವಳ ಜಾರತ್ವ ಎಂಬಂತ ದ್ರಾಕ್ಷರಸನ ಕುಡಿದು ಏನ್ ಮಾಡಂತೆ, ಮತ್ತರಾದ್ರಂತೆ. ಅಂದ್ರೆ ಏನ್ ಮಾಡೋರಂತೆ, ಭೂರಾಜರು ಏನ್ ಮಾಡಿರಂತೆ, ಜಾರತ್ವ ಮಾಡೋರಂತೆ ಅಲ್ವ. ಹಂಗಾದ್ರೆ ಇವರು ಯಾರ ಜೊತೆಪ್ಪ ಸೇರ್ಕೊಂಡ್ಬಿಟ್ರು ಅಂತಂದ್ರೆ ಭೂರಾಜರು ಅದರ. ಯೇಸು ಕ್ರಿಸ್ತ 2 ಬರಿಕಲ್ ಬಂದು ಏನ್ ಮಾಡ್ತಾರೆ, ಭೂರಾಜರ ಏನ್ರಿ ಶಿರಸ್ಸನ್ನು ಛೇದಿಸ್ತಾ ಇದ್ದಾರೆ. ರಣರಂಗದಲ್ಲಿ ಯಾವ ತರ ಶತ್ರುಗಳ ಶಿರಸ್ಸನ್ನು ಛೇದಿಸ್ತಾರೋ ಆತರ ಕೀರ್ತನೆ 100 ಹೇಳಿದಂಗೆ ಇವ್ರ ಶಿರಸ್ನ ಛೇದಿಸ್ತಾ ಇರ್ಬೇಕ್ರೆ ಇವ್ರ ಜೊತೆ ಹೋಗಿ ನಾವು ಸೇರ್ಕೊಂತೀನಿ ಅಂತಂದ್ರೆ ಅದು ದೇವ್ರ ಮೆಚ್ತಾರ, ಅದು ದೇವ್ರ ಮೆಚ್ಚಂತ ಕೆಲ್ಸಾನೇ ಅಲ್ಲ. ನಾವೇನ್ ಮಾಡ್ದಂಗೆ ಆಗ್ಬಿಡ್ತಾರೆ, ಜಾರತ್ವ ಮಾಡ್ದಂಗೆ ಏನಾಗ್ಬಿಡ್ತಾರೆ ಅಲ್ಲಿ ಆಗ್ಬಿಡ್ತಾರೆ ಅಲ್ವರ. ಅದು ಮಾತ್ರ ಅಲ್ಲ, ಇಡೀ ಭೂ ನಿವಾಸಿಗಳು ಏನಪ್ಪ ಮಾಡಿದ್ರು ಅಂತಂತ ಹೇಳ್ತಾರೆ ಅಂದ್ರೆ ಏನ್ರಿ ಅವಳ ಏನ್ರಿ ಜಾರತ್ವ ಎಂಬಂತ ದ್ರಾಕ್ಷರಸನ ಏನಾಗಿದಂತೆ, ಮತ್ತರಾದ್ರು ಅಲ್ದರ. ನೋಡಿ ಯಾವ ತರ ಯಾಮಾರಿಸ್ಬಿಟ್ಟವ್ರೆ ಅಂತಂದ್ರೆ ಚೆನ್ನಾಗಿ ದ್ರಾಕ್ಷರಸ ಹತ್ರ ಕುಡಿಸ್ಬಿಟ್ಟಿದಾರತ್ತೆ. ಅದ ಆಮೇಲೇರಿ ಏನಾಗಿದೆ ಅಂತಂದ್ರೆ ಏನ್ರಿ ಸತ್ಯನೇ ಗೊತ್ತಾಗದ ರೀತಿಲಿ ಆ ತರ ಆಮೇಲೆ ಏರ್ಬಿಡಿದಂತೆ. ಓದಿ ನೋಡಿ ಯೆಶಾಯ 29 ಅಧ್ಯಾಯ 9-14. ಯೆಶಾಯ 29:9-14.
ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡರಾಗಿರಿ. ಇವರು ಅಲೆಮಾರಿದ್ದಾರೆ, ದ್ರಾಕ್ಷಾರಸದಿಂದಲ್ಲ ಓಲಾಡುತ್ತಾರೆ, ಮದ್ಯದಿಂದಲ್ಲ. ಯೆಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯ ದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ.
ನೋಡ್ರ ಏನಂತ ಹೇಳ್ತಾರೆ ಅಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ 9 ವಾಕ್ಯ. ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ ಅದರ, ಏನ್ರ ಕುರುಡು ಮಾಡಿಕೊಂಡು ಕುರುಡಾಗಿರಿ ಅಲ್ವರ. ಇವರು ಅಮಲೇರಿದ್ದಾರಂತೆ. ಯಾವ್ದ್ರಿಂದ ಅಮಲೇರಿದ್ರಂದ್ರೆ ದ್ರಾಕ್ಷರಸದಿಂದಲ್ವಂತೆ ಅದರ, ಓಲಾಡ್ತಾರಂತೆ ಮದ್ಯದಿಂದಲ್ಲ ಅಲ್ವರ. ಅಂದ್ರೆ ಇವ್ರಿಗೆಲ್ಲ ಏನಾಗ್ಬಿಡಿದೆ, ಮತ್ತೆ ಏರ್ಬಿಡಿದೆ. ಅರೆ ಕುಡ್ದು ಮತ್ತೆ ಏರಿಲ್ವಂತೆ. ಮತ್ತೆ ಹಂಗಾದ್ರೆ ಯಾರಿಂದ ಮತ್ತೆ ಏರಿದ್ರು ಅಂತಂದ್ರೆ ದೇವ್ರು ಏನ್ ಮಾಡಿದ್ರಂತೆ ಇವ್ರಿಗೆ, ಗಾಢ ನಿದ್ರೆ ಬರುವಂತ ಒಂದು ದ್ರಾಕ್ಷರಸನ್ ದೇವ್ರು ಏನ್ ಮಾಡೋರಂತೆ ಇವ್ರಿಗೆ, ಉಯ್ದು ಕೊಟ್ಟವ್ರಂತ ಕುಡಿಯೋದಿಕ್ಕೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರಿಗೆ ಏನಾಗ್ತಿಲ್ಲ, ಪ್ರಜ್ಞೆ ಪ್ರಜ್ಞೆ ಇಲ್ವಂತೆ. ಅದಕ್ಕೆ ನೋಡಿ ಮುಂದಕ್ಕೆ ಅದು ಏನ್ ಹೇಳ್ತಾರೆ, ಹಂಗೆ ಓದಿಷ್ಟ ನೆಕ್ಸ್ಟ್.
ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ.
ಹೆಂಗಿದೆ ಅಂತಂದ್ರೆ ಇವ್ರಿಗೆಲ್ಲ ಶಾಸ್ತ್ರದ ಮಾತು ಏನ್ರಿ ಮುದ್ರೆ ಹಾಕಲ್ಪಟ್ಟಂತ ದೈವ ಒಂದು ಏನ್ರಿ ಒಂದು ದರ್ಶನ ತರ ಇದೆ ಅಂತೆ. ಅದರ ದೇವ್ರ ವಾಕ್ಯ ಹೆಂಗಿದೆ ಅಂತಂದ್ರೆ ಸೀಲ್ಡ್ ಆಗಿರೋ ಬುಕ್ ತರ ಏನಾಗಿದೆ ಅಲ್ಲಿ ಇದೆ ಅದರ. ಅಂದ್ರೆ ಏನ್ರಿ ಇದನ್ನ ಅರ್ಥ ಮಾಡ್ಕೊಳಕ್ ಏನಿಲ್ಲ ಸಾಧ್ಯ ಇಲ್ಲ. ಯಾಕೆ, ದೇ ಆರ್ ಆಲ್ ಬ್ಲೈಂಡ್, ದೇ ಆರ್ ಆಲ್ ಡ್ರಂಕ್. ಅದರ ಮುಂದಕ್ಕೆ ಇಷ್ಟು ನೆಕ್ಸ್ಟ್.
ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು.
ನೋಡ್ರ ಇದನ್ನ ಯಾರು ಓದಿರೋಂಗೆ ಕೊಟ್ಟಂದ್ರೆ, ಓದಪ್ಪ ನೀನು ಓದ್ಬಿಟ್ಟು ಹೇಳು ಅಂತಂದ್ರೆ ನಂಗೆ ಅರ್ಥ ಆಗ್ತಿಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡು ಅಂತಂದ್ರೆ ಏನ್ ಹೇಳ್ತಾರೆ, ಇದು ಏನಾಗಿದೆ, ಇದು ಮುದ್ರೆ ಹಾಕಿದ್ಯಲ್ಲ, ಇದು ಓದಿನ್ ಮಾಡಕ್ಕಲ್ಲ, ಅರ್ಥ ಮಾಡ್ಕೊಳಕ್ ಆಗಲ್ವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೀವು ಬೈಬಲ್ ಪ್ರಕಾರ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ ಯಾವ್ದಾದ್ರು ಪಾಸ್ಟರ್ ಕೇಳಿ ಅಂತೀನಿ, ಪಾಸ್ಟರ್ ಏನ್ ಹೇಳ್ತಾರೆ ಅವಾಗ, ಓ ಇದೆಲ್ಲ ಸೀಕ್ರೆಟು, ಇದೆಲ್ಲ ದೇವ್ರ ರಹಸ್ಯವಾಗಿ ಇಟ್ಬಿಟ್ಟಿದ್ದಾರೆ, ಎಲ್ಲ ಮುದ್ರೆ ಹಾಕೋರು ಅಂತ ಮುದ್ರೆಗಳ ಬಗ್ಗೆ ವಾಚನ ನೋಡ್ಸ್ಬಿಡ್ತಾರೆ. ಅದರ ಆದ್ರೆ ಬೈಬಲ್ ಹೇಳೋರೆ ಅದೇ ಮುದ್ರೆಗಳನ್ನ ಒಡೆದಿ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತನೇ ರಿವೀಲ್ ಮಾಡೋರು ಅಂತ ಹೇಳೋರಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಏನ್ ಮಾಡಲ್ಲ ಅರ್ಥ ಮಾಡ್ಕೊಳಕ್ ಯಾರು ಕೈಲೋ ಆಗೋದಿಲ್ಲ. ಬೈಬಲ್ನ ಅಧಿಕವಾಗಿ ನಾವ್ ಏನ್ ಮಾಡ್ಬಿಡ್ದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ದು, ನಮ್ಗೆ ಏನಾಗಲ್ಲ ಇದು ಅರ್ಥ ಆಗಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ಬಿಡ್ತು. ಅದರ ನೆಕ್ಸ್ಟ್ ಮುಂದಕ್ಕೆ ಓದಿ ನೆಕ್ಸ್ಟ್.
ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು.
ನೋಡ್ರ ಅದಕ್ಕೆ ಅಕ್ಷರ ಬಲ್ಲದವನಿಗೆ ತೊಗೊಂಡ ಕೊಟ್ಟಿ ನೀನಾರ ಓದ್ಬಿಟ್ಟು ಏನಪ್ಪ ಹೇಳಂದ್ರೆ ಅಯ್ಯೋ ನನ್ಗೇನ್ಸ ನಂಗೆ ಓದಕ್ಕೆ ಬರಲ್ವಲ್ಲ ಅಂತ. ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಚೆನ್ನಾಗಿ ಓದಿ ಥಿಯೋಲಜಿಕಲ್ ಓದಿರೋನ್ಗೂ ಬೈಬಲ್ ಅರ್ಥ ಮಾಡ್ಕೊಳಕಾಗಲ್ಲ. ಅದು ಮಾತ್ರ ಅಲ್ಲ, ಸಾಧಾರಣವಾಗಿ ಕೂತ್ಕೊಂಡು ನಾನೇ ಬೈಬಲ್ ಓದ್ಬಿಡ್ತೀನಿ, ನನಗೆ ದೇವರು ಪರಲೋಕ ಸಪರೇಟ್ ಹೇಳ್ಕೊಡ್ತಾರೆ, ಅದು ಕೂಡ ಏನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಯಾಕೆ ನೋಡಿ ಮುಂದೆ ಹೇಳ್ತಾರೆ,
ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನೋ ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ.
ಯಾಕಂದ್ರೆ ಯಾವ ತರ ಅಮಲಿ ಏರ್ಬಿಟ್ಟವ್ರೆ ಅಂತಂದ್ರೆ, ಯಾವ ತರ ಕೂಡ್ರಾಗ್ಬಿಟ್ಟವ್ರೆ ಅಂತಂದ್ರೆ, ಮನುಷ್ಯ ಕಳ್ಸ್ಕೊಟ್ಟಿರಂತ ಇದ್ರೆ ಬಾಯಿ ಪಾಠ ಮಾಡ್ಬಿಟ್ಟವ್ರೆ ಅಂತಂದ್ರೆ. ಏನು ಬಾಯಿ ಪಾಠ ಮಾಡೋದು? ಸುಮ್ನೆ ಕಾಟಾಚಾರಕ್ಕೋಸ್ಕರ ಏನ್ ಮಾಡೋದು? ದೇವ್ರು ಒಂದು ಕೃಪಾಸನ ಹತ್ರ ಬಂದು ಏನ್ ಮಾಡೋದು? ದೇವ್ರಿಗೆ ಸ್ತೋತ್ರಗಳ ಮಾಡೋದು ಅಲ್ವರ, ಹಲ್ಲುಲಿಯ ಅಂತ ಹೇಳೋದು. ಏನಕ್ಕೆ ಮನುಷ್ಯ ಮಾಡೋದು? ನಾ ಟೀಚ್ ಮಾಡ್ಬಿಟ್ಟವ್ರೆ ಅಲ್ವರ ಫಾಲ್ಸ್ ಆಗಿ. ಅದಕ್ಕೆ ನೋಡ್ಬೇಕ್ರೆ ಮನಸ್ಪೂರ್ವಕವಾಗಿ ಏನಾಗ್ತದೆ, ದೇವ್ರ ತಕ್ಕಿರುವ ಇವ್ರು ಬರ್ದಿರೋ ಕಾರಣದಿಂದ ಸತ್ಯವೇದ ಏನಾಗ್ತಲ್ಲ ಇವ್ರಿಗೆ ಅರ್ಥ ಆಗ್ತಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ರಂತೆ, ಇಡೀ ಲೋಕದ ಜನಗಳು ಅವಳ ಜಾರತ್ವ ಎಂಬಂತ ದ್ರಾಕ್ಷರಸನಂತ ಕುಡಿದು ಮತರಾಗಿದ್ದಾರೆ ಅಂತೆ. ನೆಕ್ಸ್ಟ್ ಮುಂದಕ್ಕೆ ಬರೋಷ್ಟರ್ 14th ವರ್ಸ್.
ಈಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು.
ದೇವ್ರ ಏನ್ ಮಾಡ್ತಾರಂತೆ, ಅದರಿಂದ ಅದ್ಭುತವ ಅಂತ ಒಂದು ವಿಶೇಷವಾಗಿರುವಂತ ಕೆಲಸ ಮಾಡ್ತಾರಂತೆ.
ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು.
ನೋಡ್ರ ಜ್ಞಾನಿಗಳ ಜ್ಞಾನಗಳೇ ನೋಡ್ಬೇಕು ಹಾಳಾಗ್ ಬಿಡ್ಬೇಕಂತೆ, ಅಂದ್ರ ವರ್ಕೆ ಆಗ್ಬಾರ್ದು. ಆತರ ಏನ್ ಮಾಡ್ತಾರೆ ದೇವ್ರು ಮಾಡ್ತಾರಂತೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಅದರ ಎಲ್ಲಾ ಒಂದು ರಹಸ್ಯವಾಗಿರಂತ ವಿಚಾರಗಳನ್ನ ದೇವ್ರು ಯಾರಿಂದ ಏನ್ ಹೈಡ್ ಮಾಡಿದಾರಂತೆ, ನಿಮಗ ಹೈಡ್ ಮಾಡ್ಬಿಟ್ಟು ಮಕ್ಳುಗಳಿಗೆ ಏನ್ ಮಾಡಿದಾರೆ, ರಿವೀಲ್ ಮಾಡಿದ್ದಾರೆ ಅಲ್ವರ. ಎಂದ್ರೆ ಜ್ಞಾನಿಗಳ ಬಾಯಿಂದ ಮಾತಾಡಿದ್ರ ದೇವ್ರು ಯಾರ ಮುಖಾಂತರ ಮಾತಾಡುವಂತೆ, ಬಾಲಕರ ಒಂದು ಮುಖಾಂತರ ಮಾತಾಡುತ್ತದ್ರ. ಅದಕ್ಕೆ ನೋಡ್ಬೇಕ್ರೆ ಇದು ಲೋಕದ ಜ್ಞಾನವನ್ನು ನಾಚಿಕೆ ಪಡೋದಕ್ಕೆ ದೇವ್ರ ಮಾಡಿದ್ರು ಈ ತರ ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ದ್ರಾಕ್ಷರಸನ ಉಯ್ದ್ಬಿಟ್ಟಿದ್ದು ಯಾರು ಅಂತಂದ್ರೆ ದೇವರು. ಇಂಥ ಒಂದು ಜಾರತ್ವದಿಂದ ಇಡೀ ಲೋಕ ಏನಾಗಿದೆ ಅಂತ ಇವತ್ತು ಕಂಪ್ಲೀಟ್ ಆಗಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಒಂದು ಜಾರಸ್ತ್ರಿ ಬಗ್ಗೆ ಜ್ಞಾನ ಏಳನೇ ಅಂತೇಳಿ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಇವೆಲ್ಲ ಇದೆ ಆಂಟಿ ಟಿಪಿಕಲ್ ಆಗಿ ಏನ್ರಿ ಅಲ್ಲಿ ಅಂತಾರೆ ಒಂದು ಫಾಲ್ಸ್ ಚರ್ಚ್ ಬಗ್ಗೆ ಏನ್ ಮಾಡ್ತಾರೆ ಅದ್ರಲ್ಲಿ ಅಲ್ಲಿ ಹೇಳ್ತಾರದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ವಾಕ್ಯ ಪ್ರಕಟಣೆ 17 ಅಧ್ಯಾಯ 3 ವಾಕ್ಯ ಹೋದ ನೋಡಿ. ಪ್ರಕಟಣೆ 17:3
ಆಗ ಅವನು ದೇವರ ಆತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವ ದೂಷಣೆ ಹೆಸರುಗಳು ತುಂಬಿದ್ದವು.
ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಸರಿ ಓಕೆ ನೋಡ್ಬೇಕ್ರೆ ಅಲ್ಲಿ ಏನ್ ನೋಡ್ತಾರೆ ಅಂದ್ರೆ, ಆಗ ಅವನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿದೆ ಅಂದ್ರೆ ಏನ್ರಿ ಅಡವಿಗೆ ಎತ್ತಿಕೊಂಡು ಅಡವಿಗೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ವರ. ಅಂದ್ರೆ ಆ ದೇವದೂತ ಏನ್ ಹೇಳ್ತಾರೆ, ಇದನ್ನ ರಹಸ್ಯನ ಅರ್ಥ ಮಾಡ್ಕೊಬೇಕಾ, ಬಾ ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತಾರೆ, ಅಡವಿಗೆ ಬರ್ಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಈ ಒಂದು ಜಾರಸ್ತ್ರೀ ಬಗ್ಗೆ ಡೀಟೇಲ್ಸ್ ಅರ್ಥ ಮಾಡ್ಕೊಬೇಕಂದ್ರೆ ಎಲ್ಲ ಹೋಗ್ಬೇಕು ಅಂದ್ರೆ ಅಡವಿಗೆ ಹೋಗ್ಬೇಕು ಅದರ. ಅಡವಿಯಿಂದಾನೇ ಇವಳ ಕ್ಯಾರೆಕ್ಟರ್ಗಳು ನಮ್ಗೆ ಐಡೆಂಟಿಫೈ ಮಾಡ್ಕೊಳಕ್ ಸಾಧ್ಯ. ಅಡವಿ ಅಂದೇನು, ಈ ಸ್ತ್ರೀ ಇರಂತ ಸ್ಥಳನ ಬಿಟ್ಟು ಆ ಒಂದು ನೀರು ಆ ಸಮುದ್ರನ ಬಿಟ್ಟು ಎಲ್ಲಿಗೆ ಬರ್ಬೇಕು, ದೂರಕ್ಕೆ. ಅಡವಿ ಅಂದ್ರೆ ವಿಲ್ಡರ್ನೆಸ್, ಒಂದು ಬರಡ್ ಭೂಮಿ ತರ ಇರೋಂಥ ಜಾಗ, ಯಾರು ಇಲ್ದಿರೋಂಥ ಜಾಗಕ್ಕೆ ಏನ್ ಮಾಡ್ಬೇಕು, ಬರ್ಬೇಕು. ಅಲ್ಲಿಂದಾನೇ ದೂರದಿಂದ ನೋಡಿದ್ರೇನೆ ಇವಳು ಗುಣಲಕ್ಷಣಗಳು ಏನಾಗೋದು ನಮ್ಗೆ ಗೊತ್ತಾಗೋದು ಅದರ. ಏನಪ್ಪ ಇದರ್ಥ, ಅಂತಂದರೆ ಬ್ಯಾಬಿಲೋನ್ನ ಬಿಟ್ಟು ಹೊರಗಡೆ ಬಂದ್ರೇನೆ ದೂರದಿಂದ ನೋಡಿದ್ರೆ ಬ್ಯಾಬಿಲೋನ್ ಏನಾಗುತ್ತೆ ಗುಣಲಕ್ಷಣಗಳು ನಮ್ಗೆ ಅರ್ಥ ಆಗೋದು. ಇಲ್ಲ ಅಂದ್ರೆ ಬ್ಯಾಬಿಲೋನ್ ಗುಣಲಕ್ಷಣಗಳು ನಮ್ಗೇನಾಗಲ್ಲ ಅರ್ಥನೇ ಆಗಲ್ಲ ಅಲ್ವರ. ಬ್ಯಾಬಿಲೋನಲ್ಲೇ ಇಟ್ಕೊಂಡು ಅವಳನ್ನ ಅರ್ಥ ಮಾಡ್ಕೊಂತೀನಿ ಅರ್ಥ ಆಯ್ತದ. ಫಸ್ಟ್ ಟೈಮ್ ಬಿಟ್ಟು ಹೊರಗಡೆ ಬರ್ಬೇಕು. ಬಿಟ್ಟು ಹೊರಗಡೆ ಬಂದ್ರೇನೆ ಸ್ಪಷ್ಟವಾಗಿ ಏನಾಗೋದು ಅವಳ ಕ್ಯಾರೆಕ್ಟರ್ಗಳನ್ನ ಅರ್ಥ ಮಾಡ್ಕೊಂಡು ಅದನ್ನೇ ಏನ್ ಮಾಡೋದು ಇಲ್ಲಿ ಇಲ್ಲಿ ಹೇಳೋದು. ಅದಕ್ಕೆ ನೋಡ್ಬೇಕ್ರೆ ಏನ್ ಎತ್ಕೊಂಡು ಫಸ್ಟ್ ಎಲ್ಗೆ ಹೋದ್ರು ಅಂತಂದ್ರೆ ಅಡವಿಗೆ ಹೋದ್ರು ಅಂತ ದೂರದಿಂದ. ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಯೆರೂಸಲೇಮ್ಗೆ ಹೋಗಿ ದೇವರ ಆಲಯದಲ್ಲಿ ಉಪದೇಶ ಮಾಡ್ತಾರೆ. ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಆಲಯದಿಂದ ಓಡಿಸ್ಬಿಟ್ರು. ಅದರ ಯೇಸು ಕ್ರಿಸ್ತನ್ ತಳ್ಳಿಲ್ಲ ಹೊಡೆದಿಲ್ಲ ಅಂತ ಇಲ್ಲ, ಅವ್ರಾಗ ಏನಾಗ್ಬಿಟ್ರು ಹೋಗೋ ಥರ ಏನ್ ಮಾಡ್ಬಿಟ್ರು ಮಾಡ್ಬಿಟ್ರು ಅಲ್ವರ. ಅವಾಗ ಯೇಸು ಕ್ರಿಸ್ತನ್ ನೆಕ್ಸ್ಟ್ ಹೋಗಿ ಎಲ್ಲಿ ಉಪದೇಶ ಮಾಡಿದ್ರು? ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡೇ ಮಾಡಿದ್ರ ಅಂತಾನೆ. ಎಲ್ಲೋಗಿ ಉಪದೇಶ ಮಾಡಿದ್ರ?
ಅಡವಿಯಲ್ಲಿ.
ನೋಡ್ರ ಊರ್ ಬಿಟ್ಟು ಹೋಗ್ಬಿಟ್ರು. ಯೆರೂಸಲೇಮ್ಗೆ ಬರ್ಲಿಲ್ಲ, ಯೆರೂಸಲೇಮ್ ಇಂದ ಹೊರಗಡೆ ಇಸ್ರೇಲ್ ಅಲ್ಲಿ ಬೇರೆ ಪ್ರಾಂತ್ಯಗಳಲ್ಲಿ ಮಾಡಿದ್ರು. ಅವರು ಸುವರ್ತನ ಸರಕ್ಕೆ ಶುರು ಮಾಡೋದು. 4,000 ಜನ 5,000 ಜನ ಕೆಲವು ಊಟ ಕೊಟ್ರು ಹುಲ್ ಮೇಲೆ ಅಡವಿಯಲ್ಲಿ ಬೆಟ್ಟದ ಕೆಳಗಡೆ ಅಲ್ವರ. ಸೊ ಅಲ್ಲೇ ಏನ್ ಮಾಡಿದವ್ರು ಸತ್ಯಾರ್ಥಗಳನ್ನ ಕೊಟ್ಟಿದ್ದು. ಅದಕ್ಕೆ ಯಾಕೆ ಅಲ್ಲಿದ್ರೇನೆ ದೂರದಿಂದ ಸುಳ್ಳು ಒಂದು ಏನಿದೆ ಈ ಒಂದು ಬ್ಯಾಬಿಲೋನ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ರ. ಸರಿ, ಏನ್ ಅರ್ಥ ಮಾಡ್ಕೊಂಡ್ರು ಅಂತ ನೋಡಿದ್ರೆ ಫಸ್ಟ್ ಏನ್ ನೋಡ್ತಾರೆ ಅಲ್ಲಿ, ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು ಅಂತ. ಏನ್ ಬಟ್ಟೆ ಹಾಕಿದ್ಲಂತೇಳು? ರಕ್ತವರ್ಣ. ಅದರ ರಕ್ತ ಅಂತಂದೇನು ನಾವು ಚೆನ್ನಾಗಿ ಗೊತ್ತೇನ್ರಿ? ಜೀವ ಅಲ್ರ, ಪ್ರಾಣ ಅಲ್ರ. ಸತ್ಯ ನೋಡ್ಬೇಕಾರೆ ಏನ್ರಿ? ಬ್ಲಡ್ ಅಂತಂದ್ರೆ ಲೈಫ್ ಅಂತ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ರ. ನೋಡಿ ಏನ್ ಡ್ರೆಸ್ ಹಾಕೊಂಡವಳೆ ಅಂತಂದ್ರೆ ಏನ್ರಿ? ರಕ್ತ ವರ್ಣದ ಅಂತ ಒಂದು ಡ್ರೆಸ್ ಏನ್ ಮಾಡವ್ರೆ ಹಾಕೊಂಡವ್ರೆ ಅಂತಂದ್ರ ಯೇಸು ಕ್ರಿಸ್ತ ಏನ್ ಮಾಡೋದು? ತನ್ನ ರಕ್ತ ಸುರಿಸೋದು ಏನಕ್ಕೆ? ಎಲ್ಲಾರನ್ನ ಕಾಪಾಡಕ್ಕೆ. ಇವ್ರು ಏನ್ ಮಾಡವ್ರ ಅಂದ್ರೆ ರಕ್ತಾನೇ ಸುರಿಸ್ಬಿಟ್ರು. ಯಾರ್ದು? ತನ್ನದಲ್ಲ, ಬೇರೆಯವ್ರದ್ದು ಸುರಿಸ್ಬಿಟ್ಟು ತಾವೇನ್ ಮಾಡವ್ರೆ ಪಟ್ಟಾಭಿಷೇಕಕ್ಕೆ ಬಂದವ್ರೆ. ಅದಕ್ಕೆ ಇಂಗ್ಲೀಷ್ ಅಲ್ಲಿ ನೋಡಿದ್ರೆ ಸ್ಕಾರ್ಲೆಟ್ ಅಂಡ್ ಪರ್ಪಲ್ ಡ್ರೆಸ್ ಅಂತ ನೋಡ್ತೀರಿ. ಸ್ಕಾರ್ಲೆಟ್ ಮತ್ತೆ ಪರ್ಪಲ್, ಪರ್ಪಲ್ ಅಂತ ಏನು ಅಂತ ನೋಡಿದ್ರೆ ಏನ್ರಿ? ಒಂದು ರಾಯಲ್ಟಿ ಅಲ್ವರ. ನಾವು ದೇವರಸ್ವ ಕೂಡ ನೋಡಿದ್ರ ಬ್ಲಡ್ ಕಲರ್ ಅಂದ್ರೆ ಕೆಂಪು, ಅದರ ರತ್ನಾಮರ ಕಲರು ಅಂತಂದ್ರೆ ಏನ್ರಿ? ಒಂದು ವೈಲೆಟ್ ಕಲರ್ ತರ ಅಲ್ವರ. ಅಂದ್ರೆ ಅದು ಏನ್ ಸಿಗ್ನಿಫೈ ಮಾಡ್ತಾರೆ ಸತ್ಯವೇದಲ್ಲಿ ಅಂತ ನೋಡಿದ ಅಂತಂದ್ರೆ ಏನ್ರಿ? ರಾಯಲ್ಟಿ, ರಾಜ್ಯತ್ವ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡೋದಾಗಿದೆ ಅಲ್ವರ. ಹಂಗಾದ್ರೆ ರಾಜ್ಯಾಧಿಕಾರಿಕೆ ಬಂದ್ರು ರಾಣಿಯಾಗೆ ಕೂತ್ಕೊಂಡು ಏನ್ರಿ ಜಾರತ್ವ ಮಾಡಿ ಏನ್ರಿ ಆಡಳಿತ ಮಾಡಲು ಈ ಒಂದು ಸ್ತ್ರೀ ಹೆಂಗಪ್ಪ ಮಾಡ್ದು ಅಂದ್ರೆ ದೇವರ ಮಕ್ಕಳ ರಕ್ತನೇ ಮಾಡಿ ಸುರಿಸಿ ಅಲ್ವರ. ಆಮೇಲೆ ಇನ್ನೊಂದ್ ಏನಪ್ಪ ನೋಡ್ತಿದ್ರೆ ಆ ಮೃಗದ ಮೈ ಮೇಲೆಲ್ಲ ಏನ್ ಬರ್ದಿತ್ತಂತೆ? ದೇವದೂಷಣ ಹೆಸರುಗಳು ತುಂಬಿದ್ವು ಅಂತ. ಇದ್ರ ಬಗ್ಗೆ ನಮ್ಗೇನು ನಾವು ಹೇಳೋದೇ ಬೇಕಾಗಿಲ್ಲ ಅಲ್ರ. ದೇವದೂಷಣ ಹೆಸರು ಹೆಸರು ಅಂತಂದೇನು ಬೈಬಲ್ ಅರ್ಥ? ಗುಣಗಳು. ಇವಾಗ ನಾವ್ ಹೇಳ್ತೀರಿ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಏನರ್ಥ? ಅವ್ರ ಗುಣಗಳು ಏನಾಗಿಲ್ಲ ಸರಿ ಇಲ್ಲ ಅಂತ ಅರ್ಥ ಅಲ್ವರ. ಕ್ಯಾರೆಕ್ಟರ್ ಏನಾಗಿಲ್ಲ ಸರಿ ಇಲ್ಲ ಅಂತ ಅರ್ಥ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಎಂತ ಹೆಸರುಗಳಿತ್ತಂತೆ, ಒಳ್ಳೆ ಹೆಸರ ಕೆಟ್ಟ ಹೆಸರ ಅಂದ್ರೆ ಇವ್ರ ಕ್ಯಾರೆಕ್ಟರ್ ಏನಿಲ್ಲ ಸರಿ ಇಲ್ಲ ಅಲ್ವರ ಬ್ಯಾಬಿಲೋನ್. ಆಮ್ ನೆಕ್ಸ್ಟ್ ಅದಕ್ಕೆ ನೋಡ್ತೀರಿ ಇವಳು ಯಾರ ಮೇಲೆ ಅಪ್ಪ ಕೂತಿದ್ಲು ಅಂತಂದ್ರೆ ಆ ಮೃಗದ ಮೇಲೆ ಏನಾಗಿಲ್ಲ ಅಂತೆ ಕೂತಿಲ್ಲ ಅಂತ ಬೈಬಲ್ ಹೇಳ್ತಾರೆ. ಏನ್ರಿ? ಸ್ತ್ರೀ ಮೃಗದ ಮೇಲೆ ಕೂತಿರೋದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ತಾರುಮಾರು ಅಂತ ಹೇಳ್ತಾರೆ. ಲೆವಿಟಿಕಸ್ 18:3 ಅಲ್ಲಿ ಬರ್ತಾರೆ, ಯಾಜಕಾಂಡ 18:3 ಬರ್ತಾರೆ ಅಲ್ವರ. ಸೊ ತಾರುಮಾರು ಅಂತೇನು ಅಂತಂದ್ರೆ ಅಂದ್ರೆ ಅಸಹ್ಯ, ಒಲಸು, ಕನ್ಫ್ಯೂಷನ್ ಅಂತ. ಅದೇ ಹೆಸರನ್ನ ಏನ್ ಮಾಡಿದ್ರು ದೇವ್ರಲ್ಲಿ ಬಾಬಿಲೋನ್ ಸ್ತ್ರೀಗೆ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಕೊಟ್ಟದ್ ನೋಡ್ತಿದಾರ. ಆಮೇಲೆ ಏನಂತ ನೋಡಿದ್ರೆ ಅವಳ ತಲೆ ಮೇಲೆ ಎಷ್ಟಪ್ಪ ಒಂದು ಕೊಂಬಿತ್ತು ಅಂತ ನೋಡ್ತಾರೆ, 7 ತಲೆಗಳು 10 ಕೊಂಬಿತ್ತಂತೆ. ಏನಿದು 7 ತಲೆಗಳು 10 ಕೊಂಬು ಅಂತಂದ್ರೆ 7 ತಲೆ ಅಂತಂದ್ರೆ 7 ಅಧಿಕಾರಿಗಳು, 7 ಅಥಾರಿಟಿ. 10 ಕೊಂಬುಗಳು ಅಂತಂದ್ರೆ ದಾನಿಯೇಲ್ ಪುಸ್ತಕ ಓದಿರ್ಲ, 10 ಕೊಂಬುಗಳು 10 ಅರಸರೇ ಅದರ 10 ಏನ್ರಿ ಅದು ಬಲಗಳು, 10 ರಾಜರುಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ರೆವಲೇಷನ್ 17:4 ಪ್ರಕಟಣೆ 17:4.
ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರ ವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು.
ಅವಳ ಇನ್ನ ಫರ್ದರ್ ಡೆಫಿನಿಷನ್ ಏನಪ್ಪ ಕೊಡ್ತಾರೆ, ಆ ಸ್ತ್ರೀ ಧೂಮ್ರ ವರ್ಣದ ವಸ್ತ್ರಗಳನ್ನ ಏನ್ ಮಾಡಂತೆ ರತ್ನಾಂಬ್ರನ್ನ ಧರಿಸ್ಕೊಂಡಿದ್ಲು ಅಂತ ಹೇಳ್ತಾರೆ. ಅದ್ರ ಮೇಲೆ ನೋಡಿದ್ಲ, ಅದ್ ಕನ್ನಡದಲ್ಲಿ ಇಲ್ಲಿ ಕೊಟ್ಟಾರೆ ಮೋಸ್ಟ್ಲಿ, ಅದರ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಬರ್ತಾರೆ. ಸರಿ, ಏನ್ ನೋಡ್ಬೇಕಾರೆ ಇಲ್ಲಿ ಅದೇ ಅರ್ಥ ಏನಪ್ಪಾ ಅಂದ್ರೆ, ಏನ್ರಿ ಒಂದ್ ತುಂಬಾ ಒಂದು ರಕ್ತನ ಸುರಿಸಿ ಏನ್ ಮಾಡಿದ್ದ ಆಡಳಿತ ನಡೆಸಿದವನು. ಆಮೇಲೆ ಏನ್ರಿ ಚಿನ್ನ ರತ್ನ ಮುತ್ತು ಇವುಗಳಿಂದ ಏನಾಗಿದೆ ಅಲಂಕರಿಸಿದ್ನ. ಬೈಬಲ್ ನೋಡಿದ್ರೆ ಚಿನ್ನ ಅಂತ ಏನ್ ನೋಡಿದ್ರಿ, ದೈವಿಕ ಸ್ವಭಾವ ಅಲ್ಲ. ದೇವ್ರೇ ನಮ್ಗೆ ಏನ್ ಮಾಡೋರೆ ಒಂದು ಅನುಮತಿ ಕೊಟ್ಟರೆ, ದೇವ್ರೇ ನಮ್ಗೆ ಏನ್ ಮಾಡೋರೆ ಪವರ್ ಕೊಟ್ಟವ್ರೆ ಅಂತ ಏನ್ ಮಾಡಿದ್ರಲ್ಲ ಕ್ಲೇಮ್ ಮಾಡಿದ್ರು. ಅಲ್ಲರ ಪೋಪ್ ಹೆಂಗ್ ಕ್ಲೇಮ್ ಮಾಡ್ತಾರೆ, ನಂಗೆ ಲೆಫ್ಟ್ ಹ್ಯಾಂಡ್ ನಲ್ಲಿ ಇಷ್ಟು ಪವರ್ ಇದೆ, ರೈಟ್ ಹ್ಯಾಂಡ್ ನಲ್ಲಿ ಇಷ್ಟು ಪವರ್ ಇದೆ, ಅದರ ಹಿಂಗ್ ದೇವ್ರ ಹಿಂಗ್ ಅಂದ್ರೆ ಮುಗ್ದೋ ನೀವೆಲ್ಲ ನಾಶ ಆಗೋಗ್ತೀರಾ, ಹಿಂಗಂದ್ರೆ ನೀವೆಲ್ಲ ಆಶ್ವಾದ ಬಂದ್ಬಿಡ್ತಾ ಬಿಟ್ಟು ಈ ತರ ಫಾಲ್ಸ್ ಆಗಿ ದೇವರು ಒಂದು ಆಶೀರ್ವಾದಗಳು ತಮ್ಮಲ್ಲಿದೆ ಅಂತ ಏನ್ ಮಾಡಿದ್ರು ಕ್ಲೇಮ್ ಮಾಡಿದ್ರು. ಅಲ್ದರ ಅದಕ್ಕೆ ಏನಂತ ಕೈನಲ್ಲಿ ಏನಪ್ಪ ಇದೆ ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಅಲ್ಲಿ ಒಂದು ರತ್ನ ಮುತ್ತು ರತ್ನಗಳು ಅಂತ ನೋಡ್ತೀರಿ. ಅದರ ಮುತ್ತು ರತ್ನಗಳು ಅಂತಂದ್ರೆ ನಮ್ಗೆ ಸತ್ಯವೇದದಲ್ಲಿ ಒಂದನೇ ಕೊರಿಂಥ ಹತ್ತನೇ ಅಧ್ಯಾಯ ಹೇಳ್ತಲ್ಲ, ಯಾರು ಮೂರನೇ ಅಧ್ಯಾಯದಲ್ಲಿ ಯಾರು ಯೇಸು ಕ್ರಿಸ್ತು ಮತ್ತು ಅಸ್ಥಿ ಭಾರದ ಮೇಲೆ ಕಟ್ಟರೆ ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಹುಲ್ಲು ಹಾಪು ಕಟ್ಕೆನ್ ಕಟ್ಟಬೇಕು ಅಂತ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇವೆಲ್ಲ ಏನಪ್ಪ ಕ್ಲೇಮ್ ಮಾಡೋದಂದ್ರೆ ಇವೆಲ್ಲ ಕ್ಯಾರೆಕ್ಟರ್ಗಳು ಬಂದ್ಬಿಟ್ಟು ದೇವ್ರದ್ದು ಮಾಡೋದೆಲ್ಲ ಅಸಹ್ಯ ಕೆಲಸಗಳು, ಆದ್ರೆ ಇದೆಲ್ಲ ದೇವ್ರದ್ದು ಅಂತ ಏನ್ ಮಾಡ್ತಾರೆ ಹೇಳ್ಕೊಂಡು ಅಲ್ಲಿ ತಿರ್ಗಾಡೋದನ್ನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅಲ್ವರ. ಆಮೇಲೆ ಅವಳ ಕೈಲಿ ಏನಿತ್ತು ಅಂದ್ರೆ ಒಂದು ಚಿನ್ನದ ಬಟ್ಲು ಇತ್ತು ಅಂತ ನೋಡ್ತಾರೆ. ಏನೋ ಚಿನ್ನದ ಬಟ್ಲು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತೇನ್ರಿ, ಅಲ್ಲಿ ಬೈಬಲ್ನ ಸೂಚನೆ ಮಾಡ್ತಾರೆ ಅಲ್ವರ. ಇದನ್ನ ಓದಿದ್ರಿ ಕಮೌಟ್ ಆಫ್ ಬ್ಯಾಬಿಲೋನ್ ಬಗ್ಗೆ ಸಬ್ಜೆಕ್ಟ್ ನೋಡ್ಬೇಕಾರೆ. ಆದ್ರೆ ಒಳಗಡೆ ಇದ್ದಿದ್ದೇನಪ್ಪ ಅಂತಂದ್ರೆ ಜಾರತ್ವಕ್ಕೆ ಸಂಬಂಧವಾದ ಅಶುದ್ಧ ವಸ್ತುಗಳೆಲ್ಲ ಏನಾಗಿತ್ತಂತೆ ಅಲ್ಲಿ ತುಂಬಿತ್ತು. ನೋಡಿ ಈ ಸ್ತ್ರೀ ಏನ್ ಬಟ್ಟೆ ಹಾಕೊಂಡು ನೋಡಿದ್ರಿ, ಫಾಸ್ಟ್ ಕಲರ್ಗಳು ವೈಲೆಟ್ಟು ರೆಡ್ಡು ಮೆಜೆಂಟಾ ಅದರ ಗೋಲ್ಡು ಒಳ್ಳೆ ಎಂತ ಪರ್ಲ್ಸು ಡೆಕೋರೇಟೆಡ್ ಆಗಿರೋ ಡೈಮಂಡ್ಸು ಜುವೆಲ್ಸು ಅಲ್ವರ. ಇವೆಲ್ಲ ಸಾಮಾನ್ಯವಾಗಿ ಯಾರು ಹಾಕೊಂತಾರೆ ಅಂತಂದ್ರೆ ಏನ್ರಿ ಲೋಕದಲ್ಲಿರೋ ಅಂತ ಜಾರ ಸ್ತ್ರೀಗಳು. ಆದ್ರೆ ದೇವ್ರ ಮಕ್ಕಳು ದೇವ್ರ ಮಕ್ಳಿಗೆ ಏನು ವಸ್ತ್ರ ಕೊಟ್ಟಾರೆ ದೇವ್ರು ಯೇಸು ಕ್ರಿಸ್ತ ಏನು ವಸ್ತ್ರ ಕೊಟ್ಟಾರೆ ನಿಮ್ಮ ಪಾಪ
ನೀತಿ ವಸ್ತ್ರ ಬಿಳಿ ವಸ್ತ್ರ
ನೋಡ್ರ ವೈಟ್ ರೋಬ್ ಅಲ್ವರ. ನೀತಿ ವಸ್ತ್ರ ದೇವ್ರ ಮಕ್ಳು ಕೊಟ್ಟಿದ್ದೆ ಅದೇ ಎಂತಾರೆ ಎದು ನೋಡಂತದ್ದು ಅಲ್ವರ. ನಮ್ಮ ಯೇಸು ಕ್ರಿಸ್ತನ ನಾವು ಸಂದಿಸ್ಬೇಕಾದ್ರೆ ಏನ್ ಬಟ್ಟೆ ಹಾಕೋಬೇಕು, ಈ ತರ ಗ್ರ್ಯಾಂಡ್ ಬಟ್ಟೆ ಅಲ್ಲ, ವೈಟ್ ಬಟ್ಟೆ ಮೇಲೆ ಗೋಲ್ಡನ್ ಥ್ರೆಡ್ ಇಂದ ಏನಾಗಿರ್ಬೇಕು ಎಂಬ್ರಾಯ್ಡ್ರಿ ಆಗಿರ್ಬೇಕು. ಅದೇ ಯೇಸು ಕ್ರಿಸ್ತ ಲೈಕ್ ಮಾಡೋದು ಕರೆಕ್ಟ್. ಸರಿ ಓಕೆ ಮುಂದಕ್ಕೆ ಹೋದಣ. ರೆವಲೇಷನ್ 17:5 ನೋಡಿ, ರೆವಲೇಷನ್ 17:5.
ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥಗಳುಳ್ಳ ಹೆಸರು ಬರೆದಿತ್ತು.
ಹಣೆ ಮೇಲೆ ಒಂದ್ ಹೆಸರು ಬರ್ದಿತ್ತಂತೆ, ಏನಪ್ಪ ಬರ್ದಿತ್ತು, ಗೂಢಾರ್ಥವುಳ್ಳ ಒಂದ್ ಹೆಸರು ಅಂತೆ, ಸೀಕ್ರೆಟ್ ಆಗಿರೋ ಒಂದ್ ಹೆಸರು ಅಂತೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದೆ ಬಾರಿ ಕಷ್ಟ ಅಂತ. ಏನಪ್ಪ ಅದು ಅಂತಂದ್ರೆ ಏನ್ರಿ ಬಾಬೇಲ್ ಅಂತ ಮಹಾನಗರಿ ಎಲ್ಲಿ ಬರ್ದಿತ್ತು, ತಲೆ ಮೇಲೆ ಏನಾಗಿದೆ ಬರ್ದಿತ್ತೆ. ಇವಾಗ ತಲೆ ಮೇಲೆ ಏನೋ ಬರ್ದ್ರೆ ಯಾರು ಕಣ್ ಕಾಣಿಸ್ಬೇಕು, ಕಣ್ ಕಾಣಿಸ್ಬಾರ್ದ, ತಲೆ ಮೇಲೆ ಏನೋ ಬರ್ಕೊಳೋದ್ರೆ ಕಾಣಿಸ್ತದ ಇಲ್ಲ
ಕಾಣತ್ತೆ
ಕಾಣಿಸ್ತದೆ. ಆದ್ರೆ ಈ ಸ್ತ್ರೀ ಹೆಂಗ ಹೆಸರು ಬರ್ಕೊಳ್ಳೋಣ ಅಂತಂದ್ರೆ ಅದು ಬರ್ದಿರೋದು ಎಲ್ಲಾರ್ಗೂ ಗೊತ್ತಿದ್ರು ಸರಿ, ಅದ ಅರ್ಥ ಏನೋ ಆಗ್ತಲ್ಲ ಯಾರಿಗೋ ಯಾರಿಗೋ ಗೊತ್ತಾಗಲ್ಲ ಅದರ. ಇವಾಗ ದೇವ್ರ ಮಕ್ಳು ತಲೆ ಮೇಲೆ ಎಷ್ಟು ನಾಣ್ಯಗಳು ಇರ್ಬೇಕು, ಬಿಳಿ ನಾಣ್ಯಗಳು
10
10 ಬಿಳಿ ನಾಣ್ಯಗಳು ಐತೆ ನೋಡ್ರ. ಅದೇ ತರ ಈ ಜಾರಸ್ತ್ರಿ ತಲೆ ಮೇಲೆ ಇಟ್ಕೊಳ್ಳೋಣಂತೆ ಬಿಳಿ ನಾಣ್ಯಗಳು ಇಟ್ಕೊಳ್ಳಮ್ಮ ಅಂತಂದ್ರೆ ಅದನ್ನೆಲ್ಲ ಕಿತ್ಕಿಸಿ ಹಾಕ್ಬಿಟ್ಟೆ ಮಾಡೋಣಂತೆ, ಒಂದ್ ಹೆಸರು ಬಡ್ಕೊಂಡ್ಬಿಡೋಣ. ಮಹಾಬಾಬುಲೋನ್ ಅದರ ಎಲ್ಲಾ ಜಾರಸ್ತ್ರಿಗಳಿಗೇನ್ರಿ ತಾಯಿ ಅದರ ಯಾವ ಸ್ಥಳದಲ್ಲಿ ಇಟ್ಕೊಳ್ಳ ತಲೆ ಮೇಲೆ ದೇವ್ರ ಮಗ ಹಣೆ ಮೇಲೆ ಅಲ್ರ. ಸೊ ಅದಕ್ಕೆ ದೇವ್ರ ಮಕ್ಳಿಗೆ ಏನ್ ಮಾಡೋರೆ ದೇವ್ರ ಹಣೆ ಮೇಲೆ ಮುದ್ರೆ ಹೊಡಿ ಅಂತ ಹೇಳೋರಲ್ಲ ರೆವಲೇಷನ್ 17:7 ಚಾಪ್ಟರ್ಲಿ 7ನೇದಲ್ಲಿ 3ನೇ ವಾಕ್ಯ ನೋಡ್ಬೇಕಾದ್ರೆ ನೋಡ್ತೀರಿ, ಎಲ್ಲಾ ದೇವ್ರ ಮಕ್ಳಿಗೆ ಮುದ್ರೆ ಹೊಡೆ ತನಕ ಏನ್ ಮಾಡೋದಿನ ಗಾಳಿನ ಬೆಳಕ ಹೋಗ್ಬೇಡ ಅಂತ ಹೇಳ್ತಾರ. ಏನು ಮುದ್ರೆ ಅಂತಂದ್ರೆ ಪವಿತ್ರಾತ್ಮನ ಮುದ್ರೆ, ಸತ್ಯದಿಂದ ಮುದ್ರೆ. ಈ ಸ್ತ್ರೀ ಏನಪ್ಪ ಮಾಡೋಣಂದ್ರೆ ಆ ಸತ್ಯದಿಂದ ಮುದ್ರೆ ಹೊಡ್ಕೊಳೋ ಬದಲು ತಲೆ ಮೇಣಂತರ ಅಸಹ್ಯವ ಅಂತ ಒಂದು ಹೆಸರು ಬರ್ಕೊಂಡಂತೆ. ಬಾಬೇಲ್ ಅಂತ ಮಹಾ ಎಂತ ಒಂದು ಸ್ತ್ರೀ ಅದರ ಅಂದ್ರೆ ಕನ್ಫ್ಯೂಷನ್ ಅದರ ಟೋಟಲ್ ಏನ್ರಿ ಅವರು ಎಂತ್ರೆ ಇದೆ ಕನ್ಫ್ಯೂಷನ್ ನಿತ್ಯಲ್ಲಿ ಏನಾಗಿತ್ತೆ ಇದ್ರು ಸರಿ ಜನಗಳು ಏನ್ ಮಾಡ್ತಲ್ಲ ಕಂಡಿಡಿತಾನೆ ಇಲ್ಲ. ಅದಕ್ಕೆ ಹೇಳ್ತಾರೆ ಏನಪ್ಪ ಅವಳು ಅಂದ್ರೆ ತಾಯಿ ಅದರ ಜಾರ ಸ್ತ್ರೀಗಳಿಗೇನ್ರಿ ತಾಯಿ ಅದರ ನೋಡ್ತಿರಲ್ಲ ತಾಯಿ ತಕ್ಕಂತೆ ಮಗಳು. ತಾಯಿ ಅಂತಂದ್ರೆ ಯಾರು, ಯಾವ ಸಭೆ ತಾಯಿ ಅಂತಂದ್ರೆ
ರೋಮನ್ ಕ್ಯಾಥೋಲಿಕ್
ಆರ್ಸಿ.
ಆಮೇಲೆ ಮಗಳು ಅಂದ್ರೆ ಎಲ್ಲ ಉಳಿದ ಸಭೆಗಳು ಇವೆರಡೂ ಸೇರ್ಬಿಟ್ಟು ಏನಾಗಿದೆ ಅಂದ್ರೆ ಲೋಕದಲ್ಲಿ ಬಾಬಿಲೋನ್ ಅಂತ ಹೆಸರು. ಅದಕ್ಕೆ ದೇವ್ರು ಹೇಳ್ತಾರ ಪ್ರಕಟಣೆ 18:7 ಹೇಳ್ಬೇಕು ಹೇಳ್ತಾರೆ, ಬಿದ್ದಳು ಬಿದ್ದಳು ಮಹಾಬಾಬಲೇನ್
ಬಿದ್ದಳು.
ಯಾಕೆ ಎಡ್ಸತಿ ಹೇಳ್ತಾರೆ, ಅಮ್ಮನೂ ಬಿದ್ಲು ಮಗ್ಳು ಕೂಡ ಏನಾದ್ಲು ಬಿದ್ಲು. ಅಮ್ಮಂತಕ್ಕಂತ ಮಗ್ಳು ಹೇಳ್ದಂಗೆ ಇಬ್ರು ಏನಾದ್ರು ದೇವ್ರ ದೃಷ್ಟಿಯಲ್ಲಿ ಬಿದ್ದರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಅಸಹ್ಯ ಒಂದು ಕಾರ್ಯಗಳಿಗೆ ಏನಾಗಿದೆ ಅಂತೆ ತಾಯಿ ಅಲ್ವರ ಅಂದ್ರೆ ಗುಡಾರ್ಥವುಳ್ಳ ಹೆಸರು ಏನಾಗಿದೆ ಅಂತೆ ಬರೆದಿದೆ ಅಂತ ನೋಡ್ರ, ಗುಡಾರ್ಥವುಳ್ಳ ಅಂತ ಹೆಸರು ಸೀಕ್ರೆಟ್ ಆಗಿದೆ ಅಂತೆ ಇದು. ಅದಕ್ಕೆ ಹೇಳ್ತಾರಲ್ಲ ದ ಅಪೋಸ್ಟಲ್ ಪೌಲ್ ಹೇಳ್ಬೇಕ್ರೆ, ಆಂಟಿಕ್ರಿಸ್ಟ್ ಬಗ್ಗೆ ಹೇಳ್ಬೇಕ್ರೆ, ದ ಮಿಸ್ಟ್ರಿ ಆಫ್ ಇನಿಕ್ವಿಟಿ ನೌ ವರ್ಕತ್, ಇವಾಗ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. 2 ಥೆಸಲೋನಿಕ 2 ಹೇಳ್ಬೇಕ್ರೆ ಪ್ರಕಟಣೆ 12 ನೋಡ್ತೀರಿ, ಆ ಸ್ತ್ರೀ ಇದ್ಲು ಆ ಸ್ತ್ರೀ ಗರ್ಭದಲ್ಲಿ ಅಂತ ಮಗು ಬೆಳೀತಾ ಇತ್ತಂತೆ. ಅಂದ್ರೆ ಮಗು ಇದೆ, ಎಲ್ಲಿದೆ, ತಾಯಿ ಗರ್ಭದಲ್ಲೇ ಇದೆ, ಅದೇನಾಗ್ತದೆ ಹೊರಗಡೆ ಇನ್ನ ಜನಗಳಿಗೆ ತೋರಿಕೆಯಾಗಿ ಕಾಣಿಸ್ತಾ ಇಲ್ಲ. ಈ ತರ ಸೀಕ್ರೆಟ್ ಆಗಿ ಮಾಡುತ್ತೆ ಇವರು, ಇವ್ರ ಕೆಲಸ ಮಾಡಕ್ ಶುರು ಮಾಡುತ್ತೆ ಅಲ್ವರ. ಅದಕ್ಕೆ ಡ್ಯಾನಿಯಲ್ 12:11 ನೋಡಿ, ಡ್ಯಾನಿಯಲ್ 12:11 ಏನ್ ಹೇಳ್ತಾರೆ, ಅದಕ್ಕೆ ದೇವರು ಅಸಹ್ಯ ಅಂತ ಕರೀತಾರೆ ಗೊತ್ತಾ ಈ ಸ್ತ್ರೀಗೆ.
ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೆರೆದು,
ಡ್ಯಾನಿಯಲ್ 12:11
ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯಬೇಕು.
ನೋಡ್ರ ಸ್ಥಾಪನೆ ಅಂದ್ರೆ ಅಸಹ್ಯ ಮಾಡುವಂತ ಹಾಳು ಮಾಡುವಂತ ಅಸಹ್ಯ ವಸ್ತು. ನೋಡ್ರ ಹಾಳು ಮಾಡುವಂತ ಅಸಹ್ಯ ವಸ್ತು ಬರ್ಕೊಳ್ಳಿ ಅಸಹ್ಯ. ಅದಕ್ಕೆ ಹೇಳ್ತಾರೆ ಏನಂದ್ರೆ ಅಸಹ್ಯ ಕಾರ್ಯಗಳಿಗೆ ತಾಯಿ ಎನ್ನುವಂತ ಗುಡಾರ್ಥ. ಅಸಹ್ಯ ಏನ್ ಅಸಹ್ಯ ದೇವ್ರಿಗೆ ಏನ್ ಇಷ್ಟ ಮಾಡೋದೇನ್ರಿ ಅಸಹ್ಯ ಅಲ್ದರ. ದೇವ್ರು ನೀತಿ ಎಲ್ಲ ಸರಿ ಕಟ್ಟಿದ್ಮೇಲೆ ತಿರ್ಗಾ ದೇವ್ರಿಗೆ ಬಲಿ ಕೊಡ್ತಾನೆ ಇದ್ರೆ ಆ ದೇವ್ರ ತೃಪ್ತಿ ಆಗ್ತದ, ದೇವ್ರು ಇಷ್ಟಪಡ್ತಾರ ಅಸಹ್ಯ ದೇವ್ರ ದೃಷ್ಟಿಯಲ್ಲಿ. ಅದಕ್ಕೆ ಅಸಹ್ಯ ಉಳ್ಳಂತ ಏನ್ರಿ ತಾಯಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಓಕೆ, ರೆವಲೇಷನ್ 17:6 ಓದನ, ಪ್ರಕಟಣೆ 17:6
ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು, ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯ ಪಟ್ಟೆನು.
ಇದನ್ನ ನೋಡ್ಬಿಟ್ಟು ಯೋಹಾನ ಅತ್ಯಾಶ್ಚರ್ಯ ಪಟ್ಬಿಡ್ತಾನಂತೆ. ಏನಕ್ಕಪ್ಪ ಅತ್ಯಾಶ್ಚರ್ಯ ಪಟ್ರು ಅಂತಂದ್ರೆ, ಈ ಸ್ತ್ರೀ ಏನಪ್ಪ ಕುಡ್ದವಳೆ ಅಂತಂದ್ರೆ ದ್ರಾಕ್ಷ ರಸ ಅಂದ ಎಲ್ಲಾನು ಮತ್ತೇರಿಸ್ಬಿಟ್ಟು ಇವಳು ಕುಡ್ದಿರೋದು ಏನಂತಂದ್ರೆ ದೇವ ಜನರ ಏನ್ರಿ ರಕ್ತ. ಅದರ ರಕ್ತ ಏನ್ರಿ ಲೈಫ್ ಜೀವನ. ಅದರ ಏನ್ರಿ ಡಾರ್ಕ್ ಏಜಸ್ ಅಲ್ಲಿ ಮಾತ್ರ ಏನ್ರಿ ದೇವ್ರ ಮಕ್ಳ ಒಂದು ಜೀವನನ ಏನ್ರಿ ಬೆತ್ತಿಟ್ಟಿಕ್ ಹಾಕಿ ಮಾಡ್ಬಿಟ್ರು. ಭಯಂಕರ ಮೋಸ, ಭಯಂಕರ ಏನ್ರಿ ಹಿಂಸೆ ವೇದನೆ, ಫಿಸಿಕಲ್ ಟಾರ್ಚರ್ ಅಲ್ದಿರ ಏನ್ರಿ ಮೆಂಟಲ್ ಟಾರ್ಚರ್. ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಅಂದ್ರ ಮನೆ ಮನೆಗೆ ಹೋಗಿ ಏನ್ ಮಾಡೋದಂತೆ ಹೋಲಿ ಇನ್ಕ್ವಿಸಿಷನ್ ಮಾಡೋದು, ಅವ್ರು ಹೇಳಂತದ್ನ ಕೇಳ್ಬೇಕು, ಕೇಳಿದ್ರೆ ಏನ್ ಮಾಡೋದು ಎಲ್ಲರ ಮುಂದೆ ಸಮರಸೋದು, ಅವ್ರಿಗೆ ಬೇರೆ ಬೇರೆ ರೀತಿ ಅಂದ್ರೆ ಚಿತ್ರ ವೇದನೆಗಳು ಕೊಡೋದು, ಇವೆಲ್ಲ ಏನ್ರಿ ಹೇಳ್ತಂದ್ರೆ ಅವ್ರ ರಕ್ತನ ಏನ್ ಮಾಡೋದಂತೆ ಕುಡ್ದಂಗೆ. ನಾವು ಕೂಡ ಸಂಡೇ ನೋಡಲ್ಲ ಪಟ ನಮ್ ಸುರೇಶಂಕಲ್ ತೊಗೊಂಡ್ರಲ್ಲ ಏನ್ ಹೇಳ್ತಾರೆ, ಬ್ಲಡ್ ಗಿಲ್ಟಿನೆಸ್ ಇನೋಸೆಂಟ್ ಬ್ಲಡ್. ಅದರ ಸುರಿಸಿದ್ರೆ ದೇವ್ರ ಶಾಪ ಕೊಡಲ್ವ, ಅದರ ಏನ್ ಬಿಡ್ತಾರೆ ಶಾಪ ಭೂಮಿಗೆ. ಸುಮ್ಮನೆ ಇರ್ಲಾರ ಇಸ್ರೇಲ್ ಜನಗಳು ಹೇಳ್ಬಿಟ್ರು ಅವ್ರ ರಕ್ತ ನಮ್ಮ ಮೇಲೆ ಏನಂತ ಏನಾಗ್ಲಿ ನಮ್ಮ ಮಕ್ಳ ಮೇಲೆ ಇರ್ಲಿ. ಬಾಬುಲು ಅಂತ ಹೇಳ್ತಾರ ರಕ್ತ ಏನಂದ್ರೆ ನಗರಿಯೇ ಅಲ್ವರ. ಸೊ ನೋಡ್ಬೇಕ್ರೆ ಬ್ಲಡ್ ಗಿಲ್ಟಿನೆಸ್ ಅಲ್ವರ, ಅಂದ್ರೆ ಒಬ್ಬ ಜೀವನಕ್ಕೆ ಏನ್ ಮಾಡೋದು ತೊಂದರೆ ಮಾಡಂತದ್ದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇವಳು ಏನಪ್ಪ ಮಾಡಿದ್ರೆ ದೇವ್ರ ಮಕ್ಳ ರಕ್ತ ಕೊಡ್ದಲ್ಲಂತೆ. ಡಾನಿಯಲ್ 7:25 ಓದಿ, ಡಾನಿಯಲ್ 7:25
ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು.
ನೋಡ್ರ ಎಂದ್ರೆ ಪರಾತ್ಪರ ಭಕ್ತರನ್ನು ಸವೆಯಿಸಿ ಅದ ಹೇಳೋದು ಪರ್ಸಿಕ್ಯೂಷನ್ ಆಫ್ ದ ಸೈಂಟ್ಸ್. ಅದರ ಯಾವ ಯಾವ ರೀತಿ ಏನ್ ಮಾಡ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಾರೆ ಅಲ್ಲರ. ಇವೆಲ್ಲ ಟಾರ್ಚರ್ ಎಕ್ವಿಪ್ಮೆಂಟ್ ನ ಇವರೇ ಕಂಡಿಡಿದ್ಬಿಟ್ಟು ಇದನ್ನೆಲ್ಲ ಪೇಂಟಿಂಗ್ ಗಳಿಗೆ ಹಾಕಿ ರೋಡಲ್ಲಿ ಹಾಕಿ ದೊಡ್ಡ ದೊಡ್ಡ ಸ್ಕ್ರೀನ್ ಕಟೌಟ್ಗಳು ಹಾಕ್ಬಿಟ್ಟು ಮೆರವಣಿಗೆ ಮಾಡಿ ಹೆಂಗ್ ಗೊತ್ತಾ ಮಾಡೋರು ನರ್ಕ ಅಂದ್ರೆ ಇದೇ ಅಂತ ಮಾಡೋರಂತೆ. ಡೆಮಾನ್ಸ್ಟ್ರೇಷನ್ ಮಾಡಿ ನೋಡಿಸ್ಬಿಟ್ಟು ಜನಗಳಿಗೆ ನರ್ಕದ ಮೇಲೆ ನಂಬಿಕೆ ಬರ್ಬೇಕು ನೋಡ್ರಿ ಅಂತೀನಿ ಆ ತರ ಮಾಡ್ಬಿಟ್ರು. ಅವಾಗ ಏನಾಗಿದ್ದು ಈ ಕಾನ್ಸೆಪ್ಟ್ ಆಫ್ ಹೆಲ್ ಅಂತ ಏನಾಗಿದ್ದು ಬೈಬಲ್ ಇಲ್ದಿರೋದಿಲ್ಲ ಅವಾಗ ಏನಾಗಿದ್ದು ಬರಕ್ಕೆ ಏನಾಗಿದ್ದು ಶುರು ಆಗಿದ್ದು ಅಲ್ಲರ. ಅದಕ್ಕೆ ಏನ್ ಮಾಡಂತ ಇವ್ರು ಇವ್ರು ಕುಡ್ದಳಂತೆ. ಇದೇ ತರ ಹಳೆ ಉಡಮುಡ್ಕಿಲ್ಲ ಒಬ್ಬ ಸ್ತ್ರೀ ಇದ್ಲು ಯಾರೋ ಎಜಬೆಲ್ ಕೇಳಿದ್ರಲ್ವಾ, ಜೆಜಬೆಲ್ ಏನ್ ಮಾಡದತ್ತೆ ದೇವರು ಒಂದು ನಿಜವಾದ ಪ್ರವಾದಿಗಳನ್ನ ಸಾಯಿಸಾಕಿ ಏನ್ರಿ ಸುಳ್ಳು ಪ್ರವಾದಿಗಳನ್ನೇ ಮಾಡಿದ್ರು ಅವಳು, ಅವಳನ್ನ ನೇಮಿಸಿದ್ರಂತೆ ಅಲ್ವರ. ನೋಡಿ ಅವ್ರ ಬಗ್ಗೆ ಹೇಳ್ಬೇಕಾರ ಒಂದ್ ವಾಕ್ಯ ಹೇಳ್ತಾರೆ. ಅಹಾಬ್ ರಾಜ ಇದ್ದವಾಗ ಇಸ್ರೇಲ್ಗೆ ರಾಜ ಯಾರು ಈ ಅಹಾಬು ರಾಜ ಅವನೇನ್ ಮಾಡದಂತೆ, ದಾನಿಯಲ್ಲು ಸಾರಿ ದಾನಿಯಲ್ ಅಂತೀನಿ ಇಲ್ಲಿ ಒಂದನೇ ಅರಸು 21:25-26 ಓದ ನೋಡಿದ್ದೀನಿ ಏನಾಯ್ತು ಅಂತ. 21:25-26
ಹೆಂಡತಿಯಾದ ಇಜೆಬೇಲಳಿಂದ ಪ್ರೇರಿತನಾಗಿ ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ
ತನ್ನೇ ಮಾರ್ಬಿಟ್ಟಂತೆ ಅಹಾಬನಂತ ದುಷ್ಟನು. ಅವನೆಂತ ದುಷ್ಟ ಅಂತಂದ್ರೆ ಕೆಟ್ಟ ಕೆಲಸ ಮಾಡಕ್ಕೆ ತನ್ನನ್ ತಾನೇ ಏನ್ ಮಾಡ್ಬಿಟ್ಟಾನೆ, ಮಾರ್ಕೊಂಬಿಟ್ಟಾನೆ. ಯಾರಿಗೆ? ಹೆಂಡತಿಗೆ ಮಾರ್ಕೊಂಬಿಟ್ಟವನು, ಹೆಂಡತಿಗೆ ನಂಬಿಟ್ಟಾನೆ, ಗುಲಾಮ ಆಗ್ಬಿಟ್ಟವನೆ. ಇದೇ ತರ ಪೇಪರ್ಸಿ ಫುಲ್ ಪೀಕ್ ಇರಂತ ಟೈಮಲ್ಲಿ ಲೋಕದ ರಾಜ್ಯಗಳೇ ಮಾಡ್ಬಿಟ್ರಂತೆ, ಮತ್ತರ ಆಗ್ಬಿಟ್ರು, ಮಾರ್ಕೊಂಬಿಟ್ರು ಯಾರಿಗೆ ಅಲ್ವರ, ಇವಳಿಗೆ ಏನ್ ಮಾಡ್ರು ಜರಸ್ತ್ರೀಗೆ ಮಾರ್ಕೊಂಬಿಟ್ಟವ್ರೆ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದನ್ ನೋಡ್ಬಿಟ್ಟು ಯೋಹಾನನ್ಗೇನ ಅತ್ಯಾಶ್ಚರ್ಯ ಆಗ್ಬಿಟ್ಟಂತೆ. ಏನ್ ಕತ್ತಾಶ್ಚರ್ಯ, ಏನ್ ಕಪ್ಪ ದೇವ್ರಿದ್ನ ಬಿಟ್ರು, ದೇವ್ರಿದ್ನ ಸ್ಟಾಪ್ ಮಾಡ್ಬೋದಾಗಿತ್ತಲ್ಲ ಅಲ್ವರ, ತಡಿಬೋಯ್ತಲ್ಲ. ಯಾಕೆ ದೇವ್ರ ಮಕ್ಳಿಗೆಲ್ಲ ಇಷ್ಟು ನಿಮಿಷ ಕೊಡ್ಬೇಕು? 1260 ವರ್ಷಗಳು ಯಾಕೆ ಈ ಕ್ರಿಸ್ತ ವಿರೋಧಿನ ಆಳ್ವಿಕೆಗೆ ಬಿಟ್ರು ಅಂತಂದ್ರೆ ಏನ್ರಿ, ಯಾಕೆ ಅತ್ಯಾಶ್ಚರ್ಯ ಪಟ್ರು ಅಂತಂದ್ರೆ ದಿಸ್ ಈಸ್ ಫಿಲ್ಟ್ರೇಷನ್. ದೇವ್ರ ಏನಕ್ಕೆ ಇವೆಲ್ಲ ಅನುಮತಿ ಕೊಡೋದು ಸಭೆಗಳಿಗೆ ಏನ್ರಿ, ಗೊಂದಲಗಳು ಬರೋದಿಲ್ಲ ಏನಕ್ಕೆ ಅಂದ್ರೆ ಫಿಲ್ಟ್ರೇಷನ್. ಯಾಕೆ ನಿಜವಾದ ದೇವ್ರ ಮಕ್ಳು ಯಾರೋ ಚಿಕ್ಕ ಇಂಡವ್ರಿಗೆ ಹೋಗಿ ಯಾರೋ ಅಂತಂದ್ಬಿಟ್ಟು ಗೊತ್ತಾಗೋದಕ್ಕೆ ಏನ್ ಮಾಡ್ದ ದೇವ್ರು ಈ ಡಿಫ್ರೆನ್ಸಸ್ ಗಳನ್ನ ಏನ್ ಮಾಡ್ದ ಬಿಟ್ರಂತೆ ಅಲ್ವರ. ಅದಕ್ಕೆ ನೋಡಿದ್ದೀನಿ ಪ್ರಕಟಣೆ 17:7 ಪ್ರಕಟಣೆ 17:7
ಆಗ ದೇವದೂತನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟಿ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ.
ಯಾಕೆ ನೀನ್ ಆಶ್ಚರ್ಯ ಪಡ್ತೀಯಪ್ಪ, ಇದ್ರ ಬಗ್ಗೆ ಇರೋಂತ ಡೀಟೇಲ್ಸ್ ಏನ್ ಮಾಡ್ತೀನಿ ನಾನು ನಿನ್ಗೆ, ನಿನಗೆ ವಿವರಿಸ್ತೀನಿ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಯಾವ ತರ ಏನ್ರಿ ಅಹಾಬ್ ಕಂಪ್ಲೀಟ್ ಆಗಿ ತನ್ನ ತಾನೇ ಮಾರ್ಬಿಟ್ಟು ಏನ್ರಿ ಲೋಕದ ರಾಜ್ಯದ್ರೆಲ್ಲ ಕಂಪ್ಲೀಟ್ ಆಗಿ ಯಾರಿಗೆ ಸರೆಂಡರ್ ಆಗ್ಬಿಡುದು ಅಂದ್ರೆ ಈ ಎಜಬೆಲ್ ತರ ಅಂತ ಸ್ತ್ರೀಗಿನಾಗಿದ್ರು ಸರೆಂಡರ್ ಆಗ್ಬಿಡ. ಅದಕ್ಕೆ ನಾವು ಬೈಬಲ್ನ ಓದ್ಬೇಕ್ರೆ 7 ಸಭೆಗಳ ಬಗ್ಗೆ ಪಾಠ ಓದಿದ್ರಲ್ಲ ಅದರ ಏನ್ರಿ ಥರ್ಡ್ ಪೀರಿಯಡ್ ಅಂದ್ರೆ ದ ರೈಸ್ ಆಫ್ ಆಂಟಿ ಕ್ರೈಸ್ಟ್, ಫೋರ್ತ್ ಪೀರಿಯಡ್ ಅಂದ್ರೆ ಆಂಟಿ ಕ್ರೈಸ್ಟ್ ಪೀಕ್ ಅಲ್ದಿರ ಅಂತ ಏನ್ರಿ ಟೈಮ್ ಅಲ್ವರ ಏನ್ರಿ ಏನಾಯ್ತು ಅಂತ ಓದ್ಬೇಕ್ರೆ ಏನ್ ನೋಡಿದ್ರಿ ಪ್ರಕಟಣೆಯಲ್ಲಿ ಮೂರನೇದಲ್ಲಿ ಓದ್ಬೇಕ್ರೆ ಎಜಬೇಲ್ ಅಂತ ಒಂದು ಸ್ತ್ರೀ ನಿಮ್ಮಲ್ಲಿದ್ದಾಳೆ ಅಲ್ಲ, ದೇವ್ರ ಮಕ್ಳಿಗೆ ಜಾರತ್ವ ಮಾಡ್ಬೋದು, ವಿಗ್ರಹಗೆ ಇಟ್ಟಿರೋದ್ನ ನೀವು ನೈವೇದ್ಯಗಳನ್ನ ತಿನ್ಬೋದು ಅಂತಂದ್ಬಿಟ್ಟು ಪ್ರೇರಣೆ ಮಾಡೋಕೇನೆ ಅಂತಂದ್ರು ಜಾರಸ್ತ್ರಿ ಇದಾರೆ ಅಂತ ಏನ್ ಮಾಡ್ತಾರೆ ಬೈಬಲ್ನಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಲ್ಲಿ ನೀನ್ ಯಾಕೆ ಆಶ್ಚರ್ಯ ಪಡ್ತೀಯ, ಗುಡಾರ್ಥವನ್ನು ಏನ್ ಮಾಡ್ತೀನಿ ನಾನು ನಿಂಗೆ ವಿವರಿಸುತ್ತೇನೆ ಅಂತ ಹೇಳ್ತಾರೆ. ಸರಿ ಓದೋಣ 8ನೇ ವಾಕ್ಯ ಓದಿದ್ದೆ Revelation 17:8.
ನೀನು ಕಂಡ ಈ ಮೃಗವು ಮೊದಲು ಈಗ ಇಲ್ಲ ಮತ್ತು ಅದೋಲೋಕ
ನೋಡ್ರಿ, ನೀನು ಕಂಡ ಮೃಗವು ಹೆಂಗಪ್ಪ ಇತ್ತು, ಮೊದಲು ಇತ್ತು ಇವಾಗ ಏನಿಲ್ವಂತೆ, ಇವಾಗ ಇಲ್ವಂತೆ ಅಲ್ಲ. ಇದೇನಪ್ಪ ಇದು, ನೀನ್ ಕಂಡ ಮೃಗ ಫಸ್ಟ್ ಇತ್ತು ಇವಾಗ ಇಲ್ಲ ಅಂತಂದ್ರೆ, ಅಂದ್ರೆ ಇವಾಗ ನೀನ್ ಏನ್ ನೋಡ್ತಿದ್ಯ ಮೃಗ, ಜಾನ್ ಅಪೋಸ್ತಲ ಜಾನ್ ದೃಷ್ಟಿಯಲ್ಲಿ ನೀನು ಮೃಗ ನೋಡ್ದಿಲ್ಲ ಫಸ್ಟ್ ನೀನು. 1ನೇ ವಾಕ್ಯದಿಂದ 7ನೇ ವಾಕ್ಯವರೆಗೂ ಆ ಜಾರಸ್ತ್ರೀ ಎಂತ್ರೆ ಆ ಒಂದು ನೀರ್ ಮೇಲೆ ವಾಸಿಸ್ತಾ ಇತ್ತಲ್ಲ, ಆ ಮೃಗ ನೋಡ್ದಿಯಲ್ಲ, ಆ ಸ್ತ್ರೀ ನೋಡ್ದಿಯಲ್ಲ, ಅದು ಏನಿತ್ತು ಅದರ ಈ ಮೃಗ ಮೊದಲು ಇತ್ತು. ಯಾವಾಗಿತ್ತು ಅಂತಂದ್ರೆ ಡಾರ್ಕ್ ಏಜಸ್ ಅಲ್ಲಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಇತ್ತು ಸ್ತ್ರೀ. ಆ ಜನಸ್ತ್ರೀ ಏನಾಗಿತ್ತಿತ್ತು, ಆ ಮೃಗ ಇತ್ತು ಅದರ. ಆಂಟಿ ಕ್ರೈಸ್ಟ್ ಪೀರಿಯಡ್ ಏನೋ 8ನೇ ಇಸ್ವಿಯಿಂದ 8ನೇ ಇಸ್ವಿವರೆಗೂ ಅಂತಿಕ್ರಿಸ್ತು ಆಳ್ವಿಕೆ ಮಾಡಿರೋದು, ಯಾರಿಗೂ ಗೊತ್ತಿದ್ಯಾ? ಕ್ರಿಸ್ತ ವಿರೋಧಿಯ ಸಮಯ ಏನೋ, ಯಾವಾಗ ಆರಂಭ ಮಾಡಿದ್ದು ಕ್ರಿಸ್ತ ವಿರೋಧಿ ಆಳ್ವಿಕೆ ಮಾಡಕ್ಕೆ? ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು?
1260.
ಗುಡ್, ಓಕೆ. ಯಾವಾಗ ಆರಂಭ ಆಗಿದ್ದು ಆ ಕ್ರಿಸ್ತ ವಿರೋಧಿ ಆರಂಭ ಯಾವಾಗ ಆಯ್ತು?
599.
ವೆರಿ ಗುಡ್. ಅಂಡ್ ಎಂಡ್ ಆಗಿದ್ದು 1799. ಗುಡ್, ಓಕೆ. ನೋಡ್ಬೇಕ್ರೆ ಈ ಕ್ರಿಸ್ತ ವಿರೋಧಿ ಆಳ್ವಿಕೆ ಸಮಯ ಎಷ್ಟಂತೆ, 1260 ವರ್ಷ. ಅದ್ ಹೇಳ್ತಾರೆ ನೀನು ಕಂಡ ಈ ಮೃಗವು ಮೊದಲು ಏನಾಗಿತ್ತಂತೆ, ಇತ್ತು, ಆದ್ರೆ ಇವಾಗ ಏನಿಲ್ಲ, ಈಗಿಲ್ಲ, ಇವಾಗ ಐತಾ? ಇವಾಗ ಐತೆ, ಡಮ್ಮಿಯಾ ಕೂತಿದೆ. ಆಂಟಿ ಕ್ರೈಸ್ಟ್ ಅಲ್ಲ ಪೋಪ್ ಇದಾರೆ, ಪೋಪ್ ಜೊತೆಗೆ ಲೋಕಸಭೆಗಳೆಲ್ಲ ಏನಾಗಿದೆ ಇದೆ. ಆದ್ರೆ ಈ ಲೋಕದ ಸಭೆಗಳಿಗೂ ಈ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ಗೂ ಮೊದಲಿದ್ದಂತ ಬಲ ಇದೆಯಾ? ಇಲ್ಲ. ಇದೆ, ಇವತ್ತು ಇದೆ. ಆ ಜನಶ್ರೀ ಇವತ್ತು ಇದ್ದಾಳೆ. ಯಾವ್ದ್ರ ಮೇಲಿದೆ? ಆ ಮೃಗದ ಮೇಲಿದೆ, ಆ ನೀರ್ ಮೇಲಿದೆ. ಆದ್ರೆ ಅವಾಗ ಯಾವ ರೀತಿಯ ಜಾರಸ್ತ್ರೀಯ ಮೃಗನ ಕಂಟ್ರೋಲ್ ಮಾಡ್ತಾ ಇತ್ತು, ಇವತ್ತು ಕಂಟ್ರೋಲ್ ಏನ್ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅಲ್ವಾರ. ಅದಕ್ಕೆ ಹೇಳೋದು, ನೀನು ಕಂಡ ಈ ಮೃಗವು ಮೊದಲು ಇತ್ತು, ಅವಾಗಿತ್ತು. ಅವಾಗ ಸುಪ್ರೀಂ ಪವರ್ ಅಲ್ಲಿ ಏನಾಗಿತ್ತು? ಇತ್ತು. ಅದರ ದೇವದೂಷಣ ನಾಮಗಳೆಲ್ಲ ಬರೆಯಲ್ಪಟ್ಟಿತ್ತು. ಏನ್ರಿ ಪರಾತ್ಪರನ ವಿರುದ್ಧವಾಗಿ ಮಾತಾಡಕ್ಕೆ ಏನ್ ಮಾಡೋದು? ದೇವರು ಅನುಮತಿ ಕೊಟ್ಟಿದ್ರು. ಅದರ ಪರಾತ್ಪರನ ಭಕ್ತರನ್ನ ಸವಿಸೋದಿಕ್ಕೆ ಏನ್ ಮಾಡೋದು? ದೇವ್ರೆ ಅನುಮತಿ ಏನ್ ಮಾಡಿದ್ರು? ಕೊಟ್ಟಿದ್ರು. ಇವತ್ತಿದ್ಯಾ ಇವತ್ತರ ಫಿಸಿಕಲ್ ಟಾರ್ಚರ್, ಫಿಸಿಕಲ್ ಪರ್ಸಿಕ್ಯೂಷನ್ಸ್ ಇದೆಯಾ? ಇಲ್ಲ. ಆತರ ಏನಿಲ್ಲ, ಇವತ್ತು ಯಾರು ಮಾಡಕ್ಕೆ ಅನುಮತಿ ಇಲ್ಲ. ಅಂದ್ರೆ ಮೊದಲು ಆಂಟಿ ಕ್ರೈಸ್ಟ್ ಏನ್ ಪವರ್ ಇತ್ತು ಇವತ್ತಿನಾಗಿಲ್ಲ, ಅದಿಲ್ಲ. ಯಾವಾಗ ಎಂಡ್ ಆಗ್ಬಿಡ್ತು? 1799 ನಲ್ಲಿ. ಹೇಗೆ ಎಂಡ್ ಆಯ್ತು ಯಾರಿಗೆ ಗೊತ್ತಿದ್ಯಾ? 1799 ನಲ್ಲಿ ಪೋಪ್ಗಿರಂತ ಎಲ್ಲ ಒಂದು ಪವರ್ ಏನಾಯ್ತು? ಹೊಟ್ಟೋಗ್ಬಿಡ್ತು. ಹೇಗ ಯಾವಾಗ ಹೊಟ್ಟೋಯ್ತು, ಯಾವ ತರ ಹೊಟ್ಟೋಯ್ತು ಗೊತ್ತಾಯ್ತಾ ಯಾರು ಗೊತ್ತಿದ್ಯಾ?
ಪೋಪ್ನ ಬ್ರದರ್ ಜೈಲಿಗೆ ಹಾಕ್ಯಂದ್ ಇದನ್ ಮಾಡ್ತಾರ ಬ್ರದರ್, ಒಂದ್ ಜೈಲಿಂದ ಇನ್ನೊಂದು ಶಿಫ್ಟ್ ಬರೀ ಇದನ್ನ ಹಾಕ್ಯಂದ ಸುತ್ತರಿಯುವಂತ ಸಂದರ್ಭ ಬರ್ತದೆ ಮಾರ್ಟಿನ್ ಲೂಥರ್ ಕಿಂಗ್ ಕಾಲದಲ್ಲಿ.
ವೆರಿ ಗುಡ್ ಬ್ರದರ್, ಓಕೆನಾ? ನೆಪೋಲಿಯನ್ ಬೋನಪಾರ್ಟ್, ಓಕೆನಾ?
ಸೋ ಸಾರಿ, ನೆಪೋಲಿಯನ್ ಬೋನಪಾರ್ಟ್, ಕರೆಕ್ಟ್.
ಗುಡ್, ಓಕೆ. ಮಾರ್ಟಿನ್ ಲೂಥರ್ ಕಿಂಗ್ ಅಂತಂದ್ರೆ ಅವರು ಈ ನಮ್ಮ ಒಂದು ಕಾಲದಲ್ಲಿ ವಾಸ ಮಾಡಂತ ಒಬ್ಬ ಪೊಲಿಟಿಷಿಯನ್, ಓಕೆನಾ? ಅವ್ರು ಇವಾಗ ಇಲ್ಲ ಬಿಡಿ. ಆದ್ರೆ ಮಾರ್ಟಿನ್ ಲೂಥರ್ ಬೇರೆ, ಮಾರ್ಟಿನ್ ಲೂಥರ್ ಕಿಂಗ್ ಬೇರೆ. ಓಕೆ ಗುಡ್. ಎನಿವೆ, ಅದ್ ನೋಡ್ಬೇಕ್ರೆ ನೆಪೋಲಿಯನ್ ಬೋನಪಾರ್ಟ್, ವೆರಿ ಗುಡ್. ನೆಪೋಲಿಯನ್ ಬೋನಪಾರ್ಟ್ ಏನ್ ಮಾಡ್ತಾರೆ ಗೊತ್ತಾ? ಪೋಪ್ಗೆ ಫಸ್ಟ್ ಟ್ಯಾಕ್ಸ್ ವಿಧಿಸ್ತಾರೆ. ಯಾಕಂದ್ರೆ ಫ್ರೆಂಚ್ ರೆವಲ್ಯೂಷನ್ ಎಲ್ಲ ಬಂದ್ರೆ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ದುಡ್ಡು ಬರ, ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ಲರ ಹತ್ರ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅದು ಈ ಪೋಪ್ ಕಟ್ಟಲ್ವಲ್ಲ, ಸಾಲ್ತಾರಲ್ಲ ರೆವಿನ್ಯೂ ಗೌರ್ಮೆಂಟ್ ಹ್ಯಾಂಡಲ್ ಮಾಡಕ್ಕೆ, ಎಲ್ಲ ಬಡತನದವರಿಗೆ ಆಹಾರ ಕೊಡಕ್ ಆಗ್ತಾ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಪೋಪ್ ನೀವು ಟ್ಯಾಕ್ಸ್ ಕಟ್ಟಿ ಅಂತಾರೆ. ನಾನೇ ಕಟ್ಬೇಕು ಟ್ಯಾಕ್ಸು, ನಾನು ಕಟ್ಟಲ್ಲ ಅಂತಾನೆ. ಹಿಂಗೆ ಸುಮ್ಮನೆ ಆಟ ಆಡಿಸ್ತಾ ಇರ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಇಲ್ಲಿ ಪೋಪ್ ಹೇಳಿ ಮತ್ತೆ ಕೇಳಿದ್ರ ಅಂತ ಸೀದಾ ಹೋಗ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಇಡೀ ಫ್ರಾನ್ಸ್ ಅಲ್ಲಿ ಮೆರವಣಿಗೆ ಮಾಡಿಸ್ಬಿಡ್ತಾರೆ. ಇವಾಗ ಏನಾಗಿದೆ, ವರ್ಲ್ಡ್ ಕಪ್ ಗೆದ್ರಲ್ಲ ಅರ್ಜೆಂಟೀನಾ, ಮಾಡ್ಬಿಟ್ಟು ಊರೆಲ್ಲ ಹಿಂಗೆ ಮೆರವಣಿಗೆ ಮಾಡ್ತಾರೆ. ಈ ತರ ಇವ್ನೇನ್ ಮಾಡ್ತಾರೆ, ತೊಳಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿದ ತಕ್ಷಣ ಕಂಬಿ ಏನಂತಾರೆ ಕೈದಿಗೆ ಹಾಕ್ತಾರಲ್ಲ ಸರ್ಪಣಿಗಳನ್ನ ಹಾಕ್ಬಿಟ್ಟು ಊರೆಲ್ಲ ಮೆದುಗಣೆ ಮಾಡಿಸ್ತಾವಾಗ ಏನ್ ಗೊತ್ತಾಗ್ಬಿಡ್ತಾರೆ, ಓ ಪೋಪ್ ಡಮ್ಮಿ, ಪೋಪ್ಗೆ ಪವರ್ ಇಲ್ಲ ಅಂತ ಏನಾಯ್ತಾರೆ ಗೊತ್ತಾ? ಅದಕ್ಕೆ ಹೇಳಿದ್ದು ಒಂದು ಕಾಲದಲ್ಲಿ ಇತ್ತು, ಇವಾಗ ಇಲ್ಲ. ಇವಾಗ ಆತರ ಪವರ್ ಏನಾಗಿಲ್ಲ ಅಲ್ಲಿ, ಇಲ್ಲ ಅಲ್ವರ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ, ನೀನು ಕಂಡ ಈ ಮೃಗವು ಮೊದಲು ಇತ್ತು ಈಗ ಇಲ್ಲ,
ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು.
ನೋಡ್ರ, ಮತ್ತು ಅಧೋಲೋಕದಿಂದ ಏರಿ ಬಂದು ಎಲ್ಲಿ ಹೋಗ್ತಂತೆ, ನಾಶಕ್ಕೆ ಹೋಗ್ತಾನೆ. ನಾಶಕ್ಕೆ ಹೋಗ್ತದೆ, ಪರ್ಮನೆಂಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಡ್ತಾರೆ ಈ ಸತಿ. ಆದ್ರೆ ಅದ್ ಹೆಂಗ ಡಿಸ್ಟ್ರಾಯ್ ಆಗ್ತದೆ, ಒಂದಷ್ಟು ಡಿಸ್ಟ್ರಾಯ್ ಆಗ್ಬಿಡ್ತದ? ನೋ, ಅದೋ ಲೋಕದಿಂದ ಏರಿ ಬರ್ತಂತೆ. ಅಂದ್ರೆ ಇವತ್ತೆಲ್ಲ ಐತೆ, ಇಲ್ದಿರ ಕಂಡೀಷನ್ ಇದೆ, ಅದೋ ಲೋಕದಲ್ಲೈತೆ, ಡೆಡ್ ಕಂಡೀಷನ್. ಎಲ್ಲರ ಆಯ್ತಾ ಪೋಪ್ಗೆ ಪವರ್ ಇವತ್ತು? ಪೋಪ್ನೆಲ್ಲ ಮರ್ಯಾದೆ ಕೊಡ್ತಾರೆ. ಅದೇ ಪೋಪ್ಗೇನಿಲ್ಲ ಪವರ್ ಇಲ್ಲ. ಏನ್ ಪವರು? ರಾಜ್ಯನ ಪಟ್ಟಾಭಿಷೇಕ ಮಾಡ್ಬೋದು, ರಾಜ್ಯನ ಕೆಡ್ಬೋದು. ಆ ಪವರ್ ಇವತ್ತು ಪೋಪ್ಗೆನ ಇಲ್ಲ. ಇಲ್ಲ, ಆದ್ರೆ ಸತ್ಯವೇದ ಏನ್ ಹೇಳ್ತಂದ್ರೆ, ಅಧೋ ಲೋಕದಿಂದ ಬರ್ತಂತೆ, ಒಬ್ಲಿವಿಯನ್, ಏನು ಪವರ್ಲೆಸ್ ಇರೋಂಥ ಕಂಡೀಷನ್ ಇಂದ ಸುಪ್ರೀಂ ಪವರ್ ಇವನು ಬರ್ತಾನಂತೆ. ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ಏನ್ರೆ ಮೊದಲಿದ್ದಂತ ಎಲ್ಲ ಏನ್ರೆ ಅಧಿಕಾರಗಳನ್ನ ಮಾಡ್ತಾನೆ, ಚಲಾಯಿಸ್ತಾನೆ. ಫಸ್ಟ್ ಎಲ್ಲ ಏನೆಲ್ಲ ಮಾಡಿದ್ರು, ಇದೇ ಪವರ್ ಏನ್ ಮಾಡ್ತಾನೆ ತಿರ್ಗಾ ಎಕ್ಸಸೈಸ್ ಮಾಡ್ದವಾಗ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ, ಅವಾಗ ಹಿಂಸೆ ಪ್ರೊಡಕ್ಷನ್ ಮಾಡ್ತಾರೆ. ಸೇಮ್ ಡಾರ್ಕ್ ಏಜಸ್ ಏನಾಯ್ತು ಅದೇ ತರ ಈ ಕಾಲದಲ್ಲಿ ಆಗ್ತಾರೆ. ಆದ್ರೆ ಅವಾಗ ಫಿಸಿಕಲ್ ಪರ್ಸಿಕ್ಯೂಷನ್, ಇವಾಗ ಏನ್ ಪರ್ಸಿಕ್ಯೂಷನ್ಸ್ ಇರ್ತಾರೆ, ಮೆಂಟಲ್ ಪರ್ಸಿಕ್ಯೂಷನ್. ಆದ್ರೆ ದೇವ್ರು ಇವನ್ ಏನ್ ಮಾಡ್ತಾರೆ, ಜಾಸ್ತಿ ದಿನ ಬಿಡೋದಿಲ್ಲ, ನಾಶಕ್ಕೆ ಏನ್ ಮಾಡ್ತಾನಂತ ಇವರು, ಇವ್ರು ಹೋಗ್ತಂತ ನೋಡಿ. ದಾನಿಯಲ್ ಏಳನೇ ಅಧ್ಯಾಯಕ್ಕೆ ಬನ್ನಿ, ದಾನಿಯಲ್ ಏಳು, ದಾನಿಯಲ್ ಏಳನೇ ಅಧ್ಯಾಯದಲ್ಲಿ 10 ಮತ್ತೆ 11.
ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯ ಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಆಗ ನಾನು ನೋಡುತ್ತಿರಲು, ಇಗೋ ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು.
ನೋಡ್ರ ನ್ಯಾಯಾಸನವು ಕೂತಿತು, ಅದರ ಪುಸ್ತಕಗಳು ಏನಿದಂತೆ ತೆರೆದವು. ಅಲ್ಲರ ಏನ್ ಪುಸ್ತಕಗಳು ತೆರಿತಾರೆ ನೋಡಿ ದೇವ್ರು, ಏನ್ ಪುಸ್ತಕ ತೆರಿತಾರೆ ಅಂದ್ರೆ ಏನ್ರಿ ಎಲ್ಲಾ ಕೃತ್ಯಗಳಿಗೆ ಏನ್ರಿ ಮುಯಿ ಮುಯಿ ಕೊಡುವಂತ ದಿನ ಏನಾಯ್ತು ಬರ್ತದೆ ಅಂತ ಹೇಳ್ತಾರೆ. ಪುಸ್ತಕಗಳು ತೆರಿತವೆ, ಅದೇನ್ ಮಾಡ್ತಂತೆ ಅದನ್ನ ಕಡಿದು ಅದ ದೇಹವನ್ನ ಏನ್ ಮಾಡ್ತಾರೆ ಸುಡಿ ಅಂತ ಬೆಂಕಿಗೆ ಹಾಕ್ತಾರೆ ಅಂತ. ಅದನ್ನ ನೋಡ್ಬೇಕಂದ್ರೆ ಉರಿ ಅಂತ ಬೆಂಕಿಗೆ ಹಾಕ್ತಾರೆ ಸುಟ್ಟು ಬಿಡ್ತಾರೆ ಅಂದ್ರೆ ಮೀನಿಂಗ್ರೆ ಅಟರ್ ಡಿಸ್ಟ್ರಕ್ಷನ್, ಬೆಂಕಿಗೆ ಹಾಕಿಸಿಕೊಂಡು ಪಟ್ಟಂತ ಸುಟ್ಟೋಗ್ಬಿಡ್ತಾರೆ ಅಂದ್ರೆ ಇಟ್ ಟೇಕ್ ಟೈಮ್. ಅದರ ಆ ತರ ಏನ್ ಮಾಡ್ತಾರಂದ್ರೆ ಒಂದ್ಸತಿ ಸುಡಕ್ಕೆ ಶುರು ಮಾಡಿದಾಗ ಕಂಪ್ಲೀಟ್ ಆಗಿ ನಾಶ ಮಾಡ್ತಾರಂತೆ. ನೋಡಿ ಹಂಗೆ ಓದೋಣ ಇವಾಗ ಪ್ರಕಟಣೆ 17:8 ಅದ್ರಲ್ಲಿ ಕೂಡ ಹೇಳ್ತಾರೆ ನೋಡಿ ಮುಂದಕ್ಕೆ ನಾಶಕ್ಕೆ ಹೋಗುವುದು ಆಮೇಲೆ
ಇತ್ತು ಈಗ ಇಲ್ಲ, ಅದೋ ಲೋಕದಿಂದ ಏರಿ ನಾಶವಾಗುದು. ಭೂ ನಿವಾಸಿಗಳೊಳಗೆ ಯಾರ್ಯಾರ ಹೆಸರು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು.
ನೋಡ್ರ ಏನ್ರಿ ಜೀವಬಾಧ್ಯರ ಪಟ್ಟಿಯಲ್ಲಿ ಏನ್ರಿ ಯಾರ ಹೆಸರು ಏನಾಗಿಲ್ಲ
ಬರದಿಲ್ಲವೋ,
ಯಾರು ಬರದಿಲ್ವೋ ಅವರು ಈ ಮೃಗದ ಸಂಗತಿಗಳನ್ನ ನೋಡ್ಬಿಟ್ಟು ಏನ್ ಮಾಡ್ತಂತೆ ಆಶ್ಚರ್ಯ ಪಡ್ತಂತೆ. ಯಾರಿದ ಯಾರ ಹೆಸರು ಬರ್ದಿಲ್ಲ ಅಂದ್ರೆ ಯಾರು ಇರೋ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರ್ದಿರೋದು ಯಾರ್ದು ಬರ್ದಿದೆ, ಯಾರ ಹೆಸರು ಬರ್ದಿದೆ ಜೀವಬಾಧ್ಯರ ಪಟ್ಟಿಯಲ್ಲಿ? ಎಸ್, ಚಿಕ್ಕ ಹಿಂಡಿ ಹೆಸರುಗಳು ಬರ್ದಿದೆ. ಆದ್ರೆ ಹೆಸರು ಬರ್ದಿಲ್ಲ ಅಂತಂದ್ರೆ ಯಾರ್ದು ಅಂದ್ರೆ ಲೋಕದ ಜನಗಳು ಈ ಆಂಟಿಕ್ರೈಸ್ಟ್ ಆಗಿರೋ ಜಜ್ಮೆಂಟ್ ನೋಡ್ಬಿಟ್ಟು ಏನಾಗ್ಬಿಡ್ತಂತೆ ಆಶ್ಚರ್ಯ ಆಗ್ಬಿಡ್ತಂತೆ. ನಾವು ನೆಕ್ಸ್ಟ್ ನೋಡೋಣ ಪ್ರಕಟಣೆ 18:5 ಅವ್ರ ಜೊತೆ ವ್ಯಾಪಾರ ಮಾಡಿದ್ರನ್ನ ತ್ಯಜಿಸ್ಬಿಡ್ತಾರಂತೆ. ಅವಳು ಹೆಣಾನೇ ದೇಹನೇ ಏನ್ ಮಾಡ್ತಂತೆ ಅಲ್ಲಿ ತಿನ್ನಕ್ಕೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಯಜಬೆಲ್ಗೆ ಯಾವ ತರ ಅಂತಾರೆ ಅವ್ರ ಜನಗಳೇ ಮೇಲೆ ನಿಯೋಜಿಸ್ಬಿಟ್ರ ಅಲ್ಲರ ನಾಯಿಗಳು ಬಂದು ನೆಕ್ತೋ ಆ ತರ ಏನ್ ಮಾಡ್ತಾರೆ ತನ್ನ ಸ್ವಂತ ಜನಗಳೇ ಅವ್ನ ಏನ್ ಮಾಡ್ತಾರೆ ಬಿಟ್ರೆ ಮಾಡ್ತಾರೆ ತಮ್ಮ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ಈ ತರ ರೆವಲೇಷನ್ ಪುಸ್ತಕದಲ್ಲಿ ನಮ್ಗೆ ಮಾಡಿದ್ರೆ ಇದುವರೆಗೂ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾವೇನ್ ಮಾಡೋಣ ಈ ಸ್ಟಡಿನ ಇಲ್ಲಿ ಸ್ಟಾಪ್ ಮಾಡೋಣ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ತಿಂಗಳ ನಮ್ಮ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆನಾ?